ಹಿರಣ್ಯಕಶಿಪುವಿನ ಜವಾಬ್ದಾರಿ, ಮಗುವನ್ನು ತಿದ್ದಬೇಕಾದ್ದು, ಮಗುವಿನಿಗೆ ಪಾಠದ ವ್ಯವಸ್ಥೆ ಮಾಡಿದ್ದ, ಅಷ್ಟೇ ಅಲ್ಲ ಏನು ಓದಿದ್ದ ಅದರ ಬಗ್ಗೆ ಪೂರ್ಣವಾದ ಕಾಳಜಿ ಇತ್ತವನಿಗೆ. ಹಾಗಾಗಿ ಮಗನನ್ನು ಹತ್ತಿರಕ್ಕೆ ಕರೆಸಿದಂತೆ, ತಾನೇ ಪರೀಕ್ಷೆ ಮಾಡಿದಂತೆ. ಅಪ್ಪ ಏನು ಓದಿದ್ದಿ ಇಂತ ತೊಡೆಯಲ್ಲಿ ಕೂಡಿಸಿ ಮುದ್ದಿಸಿ ಮಗುವಿನಿಂದ ನಿರೀಕ್ಷೆ ಮಾಡಿದಂತೆ. ಯಾವ ಅಪ್ಪ ಅಮ್ಮನಿಗೆ ನಿರೀಕ್ಷೆ ಇರುವುದಿಲ್ಲ? ನನ್ನ ಮಗ ಚೆನ್ನಾಗಿ ಓದಬೇಕು, ಓದಿದ್ದು ಹೇಳಬೇಕು, ಕಿವಿ ತುಂಬ ಕೇಳಬೇಕು ಅಂತ ಆಸೆ ಸಹಜವಾಗಿರ್ತದೆ. ಪಾಪ ಹಿರಣ್ಯಕಶಿಪುವಿಗೆ ಆಸೆ ತುಂಬ, ಆದರೆ ಯಾವುದೂ ಈಡೇರುವುದಿಲ್ಲ. ಬಾಯಿಗೆ ಬಂದದ್ದು ಹೊಟ್ಟೆಯೊಳಗೆ ಹೋಗುವುದಿಲ್ಲ. ಅವನ ದುರ್ದೈವ ಅದು, ಒಳ್ಳೆಯ ರತ್ನ, ಪುತ್ರ ರತ್ನ. ಆದರೆ ಅಪ್ಪನಿಗೆ ಮಗ ಹಿಡಿಸುವುದಿಲ್ಲ, ಮಗನ ಬುದ್ಧಿ ಹಿಡಿಸುವುದಿಲ್ಲ, ಮಗನ ಉಪದೇಶ ಹಿಡಿಸುವುದಿಲ್ಲ. ಅದೇ ರೀತಿ ಮಗನಿಗೆ ಅಪ್ಪನೂ ಹಿಡಿಸುವುದಿಲ್ಲ. ಮಧ್ವಾಚಾರ್ಯರು ಹೇಳತಕ್ಕ ಜೀವ ದೈವಿಧ್ಯ ಅಲ್ಲ ಜೀವ ಭೇದ ಎಷ್ಟು ಸ್ಪಷ್ಟ ಅಂತ. ಅಪ್ಪ ಬೇರೆ ಮಗ ಬೇರೆ ಒಂದಾಗುವುದಿಲ್ಲ. ಅಪ್ಪ ಹೇಳಿದ್ದು ಮಗನಿಗೆ ಹಿಡಿಸುವುದಿಲ್ಲ, ಮಗ ಹೇಳಿದ್ದು ಅಪ್ಪನಿಗೆ ಹಿಡಿಸುವುದಿಲ್ಲ. ಸುರ ಅಸುರ ಈ ಭೇದ ಸ್ಪಷ್ಟವಾಗಿರತಕ್ಕಂಥದ್ದು. ಮಗನ ಹತ್ರ ಕೇಳ್ತಾನೆ, ಅಪ್ಪ ಏನು ಓದಿದ್ದಿ ಅಂತ. ಸ್ವದೀತಂ, ನೀನು ಏನು ಅಧ್ಯಯನ ಮಾಡಿದ್ದಿ ಅದನ್ನು ಹೇಳಪ್ಪ ಅಂತ ಹೇಳಿದ್ರೆ ಹೇಳ್ತಾನೆ, ತಸ್ಸಾದು ಮನ್ನೆ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ದಿಯಾಂ ಅಸದ್ಗ್ರಹಾತ್. ಅವನು ಹೇಳ್ತಾನೆ, ಹಿತ್ವಾತ್ಮಪಾತಂ ಗೃಹ ಮಂದ ಕೂಪಂ ವನಂಗತಃ ಯತ್ ಹರಿಂ ಆಶ್ರಯೇತ. ಯಾವುದು ಅವನಿಗೆ ಎಲರ್ಜಿಯೋ ಅದೇ ಶಬ್ದ ಅವನ ಬಾಯಲ್ಲಿ ಬಂತು. ಹರಿ ಅಂದ್ರೆ ಶಬ್ದ ಅವನ ಹತ್ತಿರ ಹರಿಯಬಾರದು, ಅದೇ ಶಬ್ದವನ್ನೇ ಹೇಳಿದ ನೋಡಿ. ಏನು ದುರಂತ ಅವನ ಜೀವನದಲ್ಲಿ, ಹರಿ ಅಂತ ಹೇಳಿದ. ವನಂಗತಃ ಯತ್ ಹರಿಂ ಆಶ್ರಯೇತ ತಸ್ಸಾಧು ಮನ್ಯೆ. ಅಪ್ಪ ನಾನು ತಿಳ್ಕೊಂಡಿದ್ದೇನೆ, ಪಾಠ ಓದಿದ್ದು ಇಷ್ಟು, ಸಾಧು ಮನ್ಯೆ ಒಳ್ಳೆ ವಿಷಯ ಅಂತ ನಾನು ತಿಳ್ಕೊಂಡದ್ದು. ನೀನು ಓದಿದ್ದರಲ್ಲಿ ಜಿಷ್ಟು ಹೇಳಬೇಕು ಅಂತ ಹೇಳಿದ್ಯಲ್ಲ, ಇದು ಸಾರ ನಾನು ಓದಿದ್ದು. ಏನದು ತಸ್ಸಾಧು ಮನ್ಯೆ? ನಾನು ಸುಮ್ಮನೆ ಅಧ್ಯಾಪಕರು ಹೇಳಿಕೊಟ್ಟಂತೆ ಕೇಳೋದಲ್ಲ, ನಾನು ಅನುಭವಿಸಿ ನಾನು ಪೂರ್ಣ ಪ್ರಮಾಣದಲ್ಲಿ ಮನಸ್ಸ ಒಪ್ಪಿಕೊಂಡಿರ್ತಕ್ಕಂತಹ ವಿಷಯ ನಿನಗೆ ತಿಳಿಸ್ತೇನೆ. ವನಂಗತಃ ಯತ್ ಹರಿಂ ಆಶ್ರಯಿತ. ಅಪ್ಪ ನೀನು ಮಾಡಿದ್ದು ಒಂದು ಸರಿ ಇದೆ, ಒಂದು ತಪ್ಪಿದೆ ಅಂತ. ಯಾವುದು ವನಂಗತಃ? ಕಾಡಿಗೆ ಹೋಗಬೇಕು ನೀನು, ಹೋಗಿದ್ದಿ. ಆದರೆ ಹರಿಂ ಆಶ್ರಯಿತ ಅದೊಂದು ಮಾಡಲಿಲ್ಲ, ಅದೊಂದು ತಪ್ಪು. ಆದ್ದರಿಂದ ಇನ್ನೊಂದು 100 ವರ್ಷ ಕಾಡಿಗೆ ಹೋಗು ಅಂತ ಅಪ್ಪನಿಗೆ ಹೇಳ್ತಾನೆ. 100 ವರ್ಷ ಕಾಡಿಗೆ ಹೋದ್ದೆಲ್ಲ ವೇಸ್ಟ್, ಯಾಕೆಂದ್ರೆ ವನಂಗತಃ ಅಷ್ಟೇ. ಆದರೆ ಕಾಡಿಗೆ ಹೋಗಿ ಯಾರನ್ನು ಆಶ್ರಯಿಸಬೇಕೋ, ಕಾಡನ್ನು ಸೃಷ್ಟಿ ಮಾಡಿರತಕ್ಕಂತಹ ಭಗವಂತನನ್ನು ಮರೆತಿದ್ದೀಯಲ್ಲ, ಇದು ನೀನು ಹೋಗಿಯೂ ಉಪಯೋಗ ಇಲ್ಲ. ಹರಿಂ ಆಶ್ರಯಿತ, ಆ ಹರಿಯನ್ನು ಆಶ್ರಯಿಸು ಅಂತ ಹೇಳ್ತಾನೆ. ಯಾಕೆಂದ್ರೆ ನೀನು ಆಶ್ರಯಿಸಿದ್ದು ಕೆಳಗಿನ ದೇವರನ್ನು, ಅವನ ಅಪ್ಪನನ್ನು ನೀನು ಆಶ್ರಯಿಸಲಿಲ್ಲ. ಮಗನನ್ನು ಆಶ್ರಯಿಸಿದರೆ ಅಪ್ಪನಿಂದ ಆಗಬೇಕಾದ ಕೆಲಸ ಆಗುವುದಿಲ್ಲ. ನೀನು ಅಪ್ಪನನ್ನು ಆಶ್ರಯಿಸು. ಬ್ರಹ್ಮನ ಅಪ್ಪ ಇದ್ದಾನೆ, ಅವನನ್ನು ನೋಡಲಿಲ್ಲ. ವನಂಗತಃ ಯತ್ ಹರಿಂ ಆಶ್ರಯಿತ, ವಿಷ್ಣುವನ್ನು ಆಶ್ರಯಿಸಬೇಕಾಗಿತ್ತು, ಅದು ಬಿಟ್ಟಿದ್ದಿ, ನೀನು ತಪ್ಪಿದ್ದಿ ಅಂತ ಹೇಳಿದೆ. ನೋಡು, ಬ್ರಹ್ಮ ವರವನ್ನು ಕೊಟ್ಟಿದ್ದಾನೆ ಸತ್ಯ, ಆದರೆ ಬ್ರಹ್ಮ ಕೊಟ್ಟ ವರ ಉಂಟಲ್ಲ, ಅದನ್ನು ಸುಳ್ಳು ಮಾಡುವ ಶಕ್ತಿ ಇದೆ ಈ ಹರಿಗೆ. ಆದ್ರಿಂದ ಬ್ರಹ್ಮದೇವರು ಕೊಟ್ಟಿರತಕ್ಕಂತಹ ವರಂ ಹರತಿ ಅಪಹರತೀತಿ ಹರಿಹಿ, ಅವನು ವರ ಕೊಟ್ಟಿದ್ದಾನೆ ನೀನು ಸಾಯಬಾರದು ಅಂತ, ಅವನು ಸಾಯಿಸ್ತಾನೆ. ಆದ್ರಿಂದ ಬ್ರಹ್ಮ ಕೊಟ್ಟ ವರವನ್ನೂ ಹರಿ ಅಪಹಾರ ಮಾಡುವ ತಾಕತ್ತಿರತಕ್ಕಂಥವ ವಿಷ್ಣು, ಅವನನ್ನು ಬಿಟ್ಟಿದ್ದಿ, ಅವನ ಮಗನನ್ನು ಹಿಡಿದಿದ್ದಿ, ಅದರಿಂದ ಅವನು ಕೊಟ್ಟದ್ದು ಉಪಯೋಗ ಇಲ್ಲ. ಈಗ ಕೆಳಗಿನವ ಒಬ್ಬ ದತ್ಕತ್ತ ಹಾಕಿ ಕೊಡ್ತಾನೆ, ನೀವು ಇದನ್ನು ಉಪಯೋಗ ಮಾಡಬಹುದು ಅಂತ. ಅವನಿಗಿಂತ ಮೇಲೆ ಬಂದವ ಬಿಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ? ಆದ್ರಿಂದ ನಿನಗೆ ಕೊಟ್ಟ ವರ ಅದು ಉಪಯೋಗಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಮೇಲಿನ ಬೆಂಚ್ಗೆ ಹೋಗಿ ಬರಬೇಕಾಗಿತ್ತು, ಅಲ್ಲಿ ಹೋಗ್ಲಿಲ್ಲ. ಅದು ಹರಿಂ ಆಶ್ರಯಿತ, ನಿನ್ನ ವರ ಕನ್ಫರ್ಮ್ ಆಗಬೇಕೋ, ಸಾಯಬಾರದು ಅಂತ, ಮೋಕ್ಷ ಸಿಗಬೇಕು ಅಂತ, ಅವನಿಗಿಂತ ಮೇಲಿನ ಟೇಬಲ್ಗೆ ಹೋಗಿ ಬರಬೇಕು. ಹರಿಂ ಆಶ್ರಯಿತ, ಆ ಹರಿಯನ್ನು ಆಶ್ರಯಿಸು, ಅಲ್ಲಿವರೆಗೆ ನಿನಗೆ ಖಂಡಿತ ಉಳಿಗಾಲ ಇಲ್ಲ. ಯಾಕೆಂದ್ರೆ ಮೊದಲು ನಿನಗೆ ಕೊಟ್ಟ ವರವನ್ನು ಅಪಹಾರ ಮಾಡ್ತಾನೆ, ನಿನ್ನ ಪ್ರಾಣವನ್ನು ಹರಣೆ ಮಾಡ್ತಾನೆ, ನಿನ್ನ ಸ್ಥಾನ ಮಾನ ಎಲ್ಲ ಹರಣೆ ಮಾಡ್ತಾನೆ. ಅಂತಹ ತಾಕತ್ತಿರತಕ್ಕಂತಹ ಹರಿಯನ್ನು ಬಿಟ್ಟು ಉಳಿದ ದೇವತೆಗಳನ್ನು ಆಶ್ರಯಿಸಿದರೆ ಉಪಯೋಗ ಇಲ್ಲ, ನಿನ್ನ ತಪಸ್ಸು ಸರಿಯಿಲ್ಲ. ಹರಿಂ ಆಶ್ರಯಿತ, ಉಪವಾಸ ಮಾಡಬೇಕು, ಹರಿದಿನದಲ್ಲಿ ಉಪವಾಸ ಮಾಡಬೇಕು, ಹರಿ ಪ್ರೀತಿಗೋಸ್ಕರ ಉಪವಾಸ ಮಾಡಬೇಕು, ಉಪವಾಸ ಮಾಡಿದ್ದಿ, ಹರಿಪ್ರೀತಿಗೋಸ್ಕರ ಮಾಡಿಲ್ಲ, ನೀನ್ ತಪ್ಪಿದ್ದಿ ಅಂತ ಹೇಳ್ತಾನೆ. ನೀನೇನು ಮಾಡಿದ್ದಿ? ವನಂಗತಃ, ಕಾಡಿಗೆ ಹೋಗಿದ್ದಿ. ಕಾಡಿಗೆ ಇನ್ನೊಂದ್ಸಲ ಹೋಗು ಅಂತ ಹೇಳ್ತಾನೆ. ಹೇಗ್ ಕಾಡಿಗೆ ಹೋಗ್ಬೇಕು? ಅವ್ ಹೇಳ್ತಾನೆ, ಹಿತ್ವ ಆತ್ಮಪಾತಂ ಗೃಹಂ ಅಂಧಕೂಪಂ. ಅವನು ಹೇಳ್ತಾನೆ, ಈ ನಿನ್ನ ಜೀವನ, ಗೃಹ ಜೀವನ ಏನಿದೆ, ಇಡೀ ನನ್ನ ಮನೆ ಅಂತ ನೀನು ಹಾರಾಟ ಮಾಡ್ತೀಯಲ್ವ, ನಾನು ಅಂತ ನೀನು ಭ್ರಮೆ ಮಾಡಿದ್ಯಲ್ಲ, ಇದು ಒಂದು ರೀತಿಯಲ್ಲಿ ಬಾವಿ. ಈ ಬಾವಿ ಏನಾಗಿದೆ? ಅಂಧಂ ಗೃಹಂ ಅಂಧಕೂಪಂ, ಅಂಧ ನಮ್ಮನ್ನು ಕುರುಡು ಮಾಡುವ ಬಾವಿ ಇದು. ಅದು ನೋಡ್ಲಿಕ್ಕೆ ಒಂದು ಜಾಗ, ಅದು ಬಾವಿ ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ನಾವು ಅದರ ಮೇಲೆ ಕಾಲಿಟ್ಟರೆ ಒಳಗೆ ಅಂಧಪಾತ, ನಾವು ಕೆಳಗೇ ಬೀಳಬೇಕು. ಅಂತಹ ಜೀವನ ನಿಂತು ನಾನು ನಾನು ಅಂತ ನಾಲ್ಕು ಜನರ ಜೊತೆಗೆ ನೀನೇನು ಬಾಳ್ತಿ, ಇದು ಅಂಧಕೂಪ. ಇದು ನಮ್ಮನ್ನು ಕುರುಡಾಗಿಸುವ ಬಾವಿ. ಅದು ಬಾವಿ, ಅದರ ಮೇಲೆ ಮುಚ್ಚಿದ್ದಾರೆ, ಅದರ ಮೇಲೆ ಕಾಲಿಟ್ಟರೆ ದಾರಿ ಅಂತ ನಾವು ಕಾಲಿಟ್ಟು ಹೋಗ್ತೇವೆ. ಆದರೆ ಕಾಲಿಟ್ಟರೆ ನಾವು ಅದರ ಒಳಗೇ ಬೀಳುವಂತಹದ್ದು, ಬಿದ್ದರೆ ಮತ್ತೆ ಮೇಲಕ್ಕೆ ಬರಲಿಕ್ಕಿಲ್ಲ. ಇಂತಹ ನಿನ್ನ ಜೀವನ ಗೃಹ, ಅದೆಲ್ಲ ಬೇಕು 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 ಅನ್ನುವ ಗೃಹ ಜೀವನ ಇದು ಅಂಧಕೂಪ. ಹಿತ್ವಾ ಆತ್ಮಪಾತಂ, ನಿನ್ನ ಅಧಪಾತಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು ಈ ಚಿಂತನೆ, ನಿನ್ನ ಅಧಪಾತಕ್ಕೆ ಕಾರಣವಾದ ಈ ಜೀವನ ಏನಿದೆ ಇದನ್ನು ಬಿಟ್ಟುಬಿಡು. ವನಂಗತಃ, ನೀನೇನು ಮಾಡಬೇಕು? ನಿನ್ನ ಮನೆಯ ಸುತ್ತಮುತ್ತ ಇರತಕ್ಕ ಜನರನ್ನು ಬಿಟ್ಟುಬಿಡು. ವನಂಗತಃ, ವನ ಅಂತಂದ್ರೆ ನಮ್ಮನ್ನು ಅವನೇ ರಕ್ಷಣೆ ಮಾಡತಕ್ಕಂತಹ ಜನರಿಗೆ ವನ ಅಂತ ಹೇಳ್ತಾರೆ. ಜ್ಞಾನವನ್ನು ಕೊಡತಕ್ಕಂಥವರು ವನ. ವಾ ಅಂದ್ರೆ ಜ್ಞಾನ, ವಾ ಗತಿಗಂಧನಯೋ, ನಾ ಅಂದ್ರೆ ನಯತಿ, ಕೊಡುವವರು. ಜ್ಞಾನವನ್ನು ಕೊಡತಕ್ಕಂತಹ ಸಜ್ಜನ ವರ್ಗ ಇದ್ದಾರಲ್ಲ, ಅದು ವನ ಅಂತಂದ್ರೆ. ವನಂಗತಃ, ಅಂತಹ ಸಜ್ಜನರ ಸಂಪರ್ಕ ಮಾಡು. ಈ ದುರ್ಜನರ ಸಂಪರ್ಕ ಅಲ್ಲ. ಈ ದುರ್ಜನರ ಸಂಪರ್ಕ ಮಾಡಿದ್ರೆ ಯಾವುದು ಬೇಡವಾದ್ದೋ ನಿಷಿದ್ಧವಾದ ಮಾರ್ಗ ಅಲ್ಲಿಯೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ವನಂಗತಃ, ಸಜ್ಜನರ ಸಂಗ ಮಾಡು, ಸಾಧುಗಳ ಸಂಪರ್ಕ ಮಾಡು, ಅವರೊಟ್ಟಿಗೆ ನೀನು ಸೇರು, ಒಳ್ಳೆಯ ಚಿಂತನೆ ಕೇಳು. ವನಂಗತಃ, ಅದು ನೆನಪಿಸುದು ಯಾರಿಗೆ ಅಂತಂದ್ರೆ, ಕೆಟ್ಟವರಿಗೆ ಉಪದೇಶ ಮಾಡಿ ಏನು ಉಪಯೋಗ ಇಲ್ಲ. ಆಹ, ಪ್ರಹ್ಲಾದ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಪ್ಪನನ್ನು ಅಂತಂದ್ರೆ, ತಸ್ಸಾಧು ಮನ್ನೆ ಅಸುರವರ್ಯ ಅಂತ ಹೇಳ್ತಾನೆ, ಅಸುರರಲ್ಲಿ ಶ್ರೇಷ್ಠ ಅಂತ ಹೇಳ್ತಾನೆ. ಅವನ ಧ್ವನಿ ಏನು ಗೊತ್ತೋ? ತಸ್ಸಾಧು ಮನ್ನೆ ಸುರವರ್ಯ ಅಂತ. ಅದು ಎಸ್ ಇರ್ಬೋದು ಇಲ್ಲ, ಆ ಉಂಟು ಇಲ್ಲ ಸಂಸ್ಕೃತದಲ್ಲಿ. ಅದು ಇಬ್ಬರನ್ನೂ ಸಂಬೋಧನೆ ಮಾಡ್ತಾನೆ. ಹಿರಣ್ಯಕಶಿಪುವಿನ ಶರೀರದಲ್ಲಿ ಇಬ್ಬರೂ ಇದ್ದಾರೆ. ಜೀವದ್ವೈವಿಧ್ಯ, ಒಂದ್ ಕಡೆ ತಿರುಗಿದ್ರೆ ಜಯ, ಮತ್ತೊಂದು ಕಡೆ ತಿರುಗಿದ್ರೆ ಪರಾಜಯ. ದೈತ್ಯ ಇದ್ದಾನೆ ಹಿರಣ್ಯಕಶಿಪು. ಹಾಗಾಗಿ ತಸ್ತಾದು ಮನ್ನೆ ಅಸುರವರಿಯ ಅಸುರವರಿಯ ಅಂತ ಇಬ್ಬರನ್ನೂ ಸಂಬೋಧನೆ ಮಾಡ್ತಾನೆ. ಅವನ ದೃಷ್ಟಿಯಲ್ಲಿ ಇರುವುದು ಸುರವರಿಯ, ಜಯ ಇರುವುದು. ಆ ಜಯನತ್ರ ಹೇಳ್ತಾನೆ, ನೀನೇನು ಮಾಡಬೇಕು ಅತ್ತೋ? ವನಂಗತಃ, ಆ ದುಷ್ಟನಾದ ಹಿರಣ್ಯಕಶಿಪುವಿನ ಸಂಪರ್ಕ ಮಾಡಬೇಡ. ವನಂಗತಃ, ಸಜ್ಜನ ಸಂಪರ್ಕ ಮಾಡು. ನನ್ನ ಸಂಪರ್ಕ ಮಾಡು ಅಂತ ಅರ್ಥ. ವನಂಗತಃ, ಸಜ್ಜನರ ಸಂಪರ್ಕ ಮಾಡು. ಈ ಶುಕ್ರಾಚಾರ್ಯರ ಸಂಪರ್ಕ ಮಾಡಬೇಡ, ಚಂಡಾಮರ್ಕರ ಸಂಪರ್ಕ ಮಾಡಬೇಡ, ದುಷ್ಟರ ಸಂಗ ಬೇಡ ನಿನಗೆ. ದುಷ್ಟರನ್ನು ಬಿಟ್ಟುಬಿಡು. ವನಂಗತಃ, ಸಜ್ಜನರನ್ನು ಆಶ್ರಯಿಸು, ದೇವತೆಗಳನ್ನು ಆಶ್ರಯಿಸು. ದೇವತೆಗಳನ್ನು ಸಹಮತಕ್ಕೆ ನೀನು ಸ್ವೀಕಾರ ಮಾಡು. ಹರಿಂ ಆಶ್ರಯಿತ, ಚಂಡಾಮರ್ಕರನ್ನು ಶುಕ್ರಾಚಾರ್ಯರನ್ನು ಸ್ವೀಕಾರ ಮಾಡಿ ವಿಷ್ಣುವನ್ನು ಕೈಬಿಟ್ಟಿದ್ದಿ. ಇದು ನೀನು ಜಾರಿ ಬಿದ್ದ ಜಾಗ. ಇದು ಅಂಧಕೂಪ. ಇದು ನೀನು ಕೆಳಗೆ ಬಿದ್ದರೆ ಕೆಳಗೆ 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 ಹೋಗ್ಬೇಕು, ಮೇಲೆ ಬರಲಿಕ್ಕಿಲ್ಲ ನಿನಗೆ ಮುಂದೆ. ಆದ್ರಿಂದ ಜಾಗ್ರತೆ ಮಾಡು. ವನಂಗತಃ, ಯದ್ ಹರಿಂ ಆಶ್ರಯೀತ, ಸಜ್ಜನರ ಸಂಪರ್ಕ ಮಾಡಿ, ದೇವತೆಗಳ ಒಟ್ಟಿಗೆ ಸೇರಿ ಸಹಚಿಂತನೆ ಮಾಡಿ, ಅವರನ್ನು ಸಿಂಹಾಸನದಿಂದ ಕೆಳಗೆ ಇಳಿಸದೆ ಅವರಿಗೆ ಸ್ಥಾನ ಮಾನ ಕೊಟ್ಟು ಹರಿಂ ಆಶ್ರಯೀತ, ಭಗವಂತನನ್ನು ಆಶ್ರಯ ಮಾಡು, ನಿನಗೆ ಒಳ್ಳೆದು. ನಿನಗೇನಾಗಿದೆ ಈಗ? ಅಸದ್ಗ್ರಹ, ಈ ಶಬ್ದ ಪ್ರಹ್ಲಾದ ಹಲವು ಬಾರಿ ಬಳಸ್ತಾನೆ. ನಾವು ನಿನ್ನೆ ನೋಡಿದ್ದೇವೆ, ಸ್ವರೂಪ ಅಸದ್ಗ್ರಹಾಶ್ರಯಂ. ಇಲ್ಲಿ ಮತ್ತೊಮ್ಮೆ ಬಳಸ್ತಾನೆ ಅಸದ್ಗ್ರಹ ಅಂತ. ಅಸದ್ಗ್ರಹ ಅಂತಂದ್ರೆ ಅಸಜ್ಜನರ ಸಂಪರ್ಕ ಅಂತ ಒಂದರ್ಥ, ಅಸತ್ತಾದ ಚಿಂತನೆ ಅಂತ ಮತ್ತೊಂದರ್ಥ, ಇನ್ನೊಂದು ಅರ್ಥ ಅಸದ್ಗ್ರಹ. ಈ ಅಸತ್ತು ಉಪದೇಶ ಉಂಟಲ್ಲ, ಅದು ನಿನ್ನ ಕಿವಿಗೆ ಬಿದ್ದು ಬಿದ್ದು ಅಸದ್ಗ್ರಹಣೆ ಮಾಡಿ ಮಾಡಿ ನಿನಗೇನಾಗಿದೆ ಗೊತ್ತುಂಟೋ? ಸದಾ ಸಮುದ್ವಿಗ್ನ ದಿಯಾ. ಅಪ್ಪನಿಗೆ ಹೇಳುವುದಲ್ಲ, ಎಲ್ಲ ಮಂದಿಗೆ ಹೇಳ್ತಾನೆ. ನನ್ನ ಅಪ್ಪನಂತಹ ಜನ ಯಾರಿದ್ದಾರೆ ಅವರನ್ನು ಸಂಬೋಧನೆ ಮಾಡಿ ಹೇಳ್ತಾನೆ, ಸದಾ ಸಮುದ್ವಿಗ್ನ ದಿಯಾಂ. ಅದು ಏನಾಗಿದೆ ಅಂತಂದ್ರೆ, ಬುದ್ಧಿ ಉದ್ವೇಗಕ್ಕೊಳಗಾಗಿದೆ ಅಂತ. ಸಮುದ್ವಿಗ್ನ ಅಂತ ಹೇಳ್ತಾನೆ. ಉದ್ವೇಗಕ್ಕೊಳಗಾಗುವುದು ಅಂತಂದ್ರೆ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ತೋಚದೇ ಇರತಕ್ಕಂಥದ್ದು. ಅಂದ್ರೆ ಯಾವತ್ತು ನೋಡಿದ್ರೂ ಕೂಡ ತಲೆ ಬಿಸಿ, ಏ ಮಾತಾಡಬೇಡಿ ನನಗೆ ಪುರುಸೊತ್ತಿಲ್ಲ ತಾಳ್ಮೆ ಇಲ್ಲ ಅಂತ ಯಾವಾಗ ನೋಡಿದರೂ ಕೂಡ ಟೆನ್ಷನ್ ಅಲ್ಲಿ ಇರತಕ್ಕಂಥವ. ಸಮುದ್ವಿಗ್ನ ಧಿಯಾಮ್, ಬುದ್ಧಿಯಲ್ಲಿ ಉದ್ವೇಗ ಅಂತ. ಯಾವಾಗ ನೋಡಿದರೂ ಕೂಡ ಸರಿಯಾಗಿ ತೀರ್ಮಾನ ಮಾಡುವಂತಹ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಅದು ಯಾಕೆ ಅಂದ್ರೆ ಅಸದ್ಗ್ರಹಾತ್, ಕೆಟ್ಟ ಚಿಂತನೆ ಮನಸ್ಸಲ್ಲಿ ಹೋಯಿತು ಅಂತಾದಾಗ ಮನಸ್ಸಲ್ಲಿ ಯಾವಾಗಲೂ ಉದ್ವೇಗ ತಪ್ಪಿದ್ದಲ್ಲ. ಮನಸ್ಸಿನ ಆವೇಶ ಆವೇಗಗಳು ತಪ್ಪುವುದಿಲ್ಲ, ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಬರ್ತಲೇ ಇರ್ತದೆ ಅಂತ. ಉದ್ವೇಗಕ್ಕೊಳಗಾಗ್ತೇವಂತೆ. ಸದಾ ಸಮುದ್ವಿಗ್ನ ಧಿಯಾಮ್, ಯಾಕೆ ಅಸದ್ಗ್ರಹ, ಅಸಜ್ಜನರ ಗ್ರಹದಿಂದಾಗಿ. ಅದಕ್ಕೇನು ಮಾಡಬೇಕು, ಅಸಜ್ಜನರ ಗ್ರಹಣೆ, ಅಸಜ್ಜನರ ಉಪದೇಶ, ಅಸಜ್ಜನರ ಸಂಪರ್ಕ, ಅದನ್ನು ಬಿಡಬೇಕು. ಮತ್ತೇನು ಮಾಡಬೇಕು, ವನಂಗತಃ ಸಜ್ಜನರ ಸಂಪರ್ಕ ಮಾಡಬೇಕು. ಅದರಿಂದ ಏನಾಗುತ್ತೆ, ಹರಿಂ ಆಶ್ರಯಿತ, ದೇವರನ್ನು ಆಶ್ರಯಿಸಬೇಕು. ದೇವರನ್ನು ಆಶ್ರಯಿಸಿದರೆ ಬುದ್ಧಿಯ ಉದ್ವೇಗ ತಪ್ಪಿ ಹೋಗ್ತದೆ. ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಾಗುತ್ತೆ, ಯಾವುದು ಮಾರ್ಗ ಯಾವುದು ಮಾರ್ಗ ಅಲ್ಲ ಅಂತ ಗೊತ್ತಾಗುತ್ತೆ, ಯಾವುದು ಬಾವಿ ಯಾವುದು ಡುಪ್ಲಿಕೇಟ್ ಬಾವಿ ಎಲ್ಲ ಗೊತ್ತಾಗುತ್ತೆ ನಮಗೆ. ಎಲ್ಲಿ ಕಾಲಿಡಬೇಕು ಎಲ್ಲಿ ಕಾಲಿಡಬಾರದು ಗೊತ್ತಾಗುತ್ತೆ. ಆದ್ರಿಂದ ಬಾವಿಯಲ್ಲಿ ಕಾಲಿಟ್ಟು ಆನೆ ಸಿಕ್ಕಿಬಿದ್ದ ಹಾಗೆ ನಾವು ಅಂದಂತಮಸ್ಸನ್ನು ಹೋಗತಕ್ಕಂತ ಅವಕಾಶ ಇರುವುದಿಲ್ಲ. ಹರಿಂ ಆಶ್ರಯಿತ, ಎಚ್ಚರದಿಂದ ಇರು ಅಂತ ಎಲ್ಲ ದುಷ್ಟರನ್ನು ತಲೆಯಲ್ಲಿ ಇಟ್ಟುಕೊಂಡು ಹೇಳ್ತಾನೆ. ಮೂಲ ಗುರಿ ಅಪ್ಪನಿಗೆ ಹೇಳೋದು ಅಂತ ಪ್ರಹ್ಲಾದ ಹೇಳಿದ ಮಾತು ಬಹಳ ಅದ್ಭುತವಾದ ಮಾತು. ಬರೀ ಒಬ್ಬ ವ್ಯಕ್ತಿಗೆ ಹೇಳಿದ್ದಲ್ಲ, ದೇಶಿನಾಂ ಹೇಳ್ತಾನೆ, ಸಮುದ್ವಿಗ್ನ ಧಿಯಾಂ ಹೇಳ್ತಾನೆ, ಬಹುವಚನ ಹೇಳ್ತಾನೆ. ಒಬ್ಬ ಹಿರಣ್ಯಕಶಿಪುವಿಗೆ ಅಲ್ಲ, ಹಿರಣ್ಯಕಶಿಪುವಿನಂತವರಿಗೆಲ್ಲ ಮಾಡಿರ್ತಕ್ಕಂತಹ ಉಪದೇಶ. ಯಾರ್ಯಾರ ಬುದ್ಧಿಯಲ್ಲಿ ಉದ್ವೇಗ ಅಂತ ಇದೆ ಅದೆಲ್ಲರಿಗೂ ಒಂದು ಔಷಧ ಹೇಳಿದ್ದವ. ವನಂಗತಃ ಯತ್ ಹರಿಂ ಆಶ್ರಯಿತ, ಸತ್ಸಾಧು ಸಂಸರ್ಗ ಮಾಡಿ, ಸತ್ಸಂಗ ಬೆಳೆಸಿಕೊಳ್ಳಿ, ಸಜ್ಜನರ ಉಪದೇಶವನ್ನು ಕೈ ಕಿವಿಯಲ್ಲಿ ಹಾಕಿಕೊಳ್ಳಿ, ಭಗವಂತನನ್ನು ಚಿಂತನೆ ಮಾಡಿ, ಎಲ್ಲ ಉದ್ವೇಗವನ್ನು ಕಳ್ಕೊಂಡು ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ. ಪ್ರಹ್ಲಾದನ ಕಾಲದಲ್ಲಿ ಈ ರೋಗ ಇತ್ತು, ಉದ್ವೇಗ ಅಂತ. ಸಂಸ್ಕೃತದಲ್ಲಿ ಅದನ್ನು ಉದ್ವೇಗ ಅಂತ ಕರೀತಾರೆ. ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಆಗಬೇಕಾದ್ರೆ ಬಿ ಪಿ ಅಂತ ಹೇಳೋದಷ್ಟೇ. ಆ ರೋಗ ಅವತ್ತಿತ್ತು, ಅವತ್ತಿನಿಂದ ಇವತ್ತಿನ ತನಕನೂ ಆ ರೋಗ ಇದೆ. ಪ್ರಹ್ಲಾದಕ್ಕೊಂದು ಔಷಧ ಹೇಳಿದ್ದಾನೆ, ಆ ಬಿ ಪಿ ಪರಿಹಾರ ಆಗಬೇಕಾ, ಒಂದು ಔಷಧ ಇದೆ ಅದಕ್ಕೆ. ಅದು ಏನು ಅಂದ್ರೆ ಸಮುದ್ವಿಗ್ನ ಧಿಯಾಂ, ಯಾರಿಗೆ ಇಂತಹ ಬಿ ಪಿ ಇದೆ ಅವ್ರು ಎಂತ ಮಾಡಬೇಕು ಅಂತಂದ್ರೆ ವನಂಗತಃ ಯತ್ ಹರಿಂ ಆಶ್ರಯಿತ. ಏನ್ ಮಾಡ್ಬೇಕಾದವರು, ಬಿ ಪಿ ಹೋಗ್ಬೇಕಲ್ವಾ, ಒಂದು ಒಳ್ಳೆ ಚಿಕಿತ್ಸೆ ಹೇಳಿದ, ಬಿ ಪಿ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿದ. ಬಿ ಪಿ ಜಾಸ್ತಿ ಆದ್ರೆ ಬಿ ಪಿ ಕಡಿಮೆ ಆಗುತ್ತೆ. ಯಾವ ಬಿ ಪಿ ಅಂದ್ರೆ, ಬಿ ಅಂದ್ರೆ ಭಗವಂತ, ಪಿ ಅಂದ್ರೆ ಭಗವಂತನ ಪವರ್. ಆ ಭಗವಂತನ ಪವರ್ ಜಾಸ್ತಿ ಆಯಿತು ಅಂದ್ರೆ ಬ್ಲಡ್ ಪ್ರೆಷರ್ ಅದು ಕಡಿಮೆ ಆಗಿ ಬಿಡ್ತದೆ, ಭಗವಂತನ ಪ್ರೆಷರ್ ಬೀಳ್ಬೇಕಷ್ಟೇ. ಆದ್ರೆ ಹರಿಂ ಆಶ್ರಯಿತ, ದೇವರನ್ನು ಚಿಂತನೆ ಮಾಡಿದರೆ ಯಾವ ಪ್ರೆಷರು ನಮ್ಗೇನು ಮಾಡೋದಿಲ್ಲ. ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲಾ ಪ್ರೆಷರ್ ನಮ್ಮ ತಲೆ ಮೇಲೆ ನಾವು ಇಟ್ಟುಕೊಂಡು ಅಯ್ಯೋ ಏನು ಮಾಡಬೇಕು ಏನು ಮಾಡಬೇಕು ಅಂತ ಒದ್ದಾಡ್ತೇವೆ. ಆಗುದೇ ಆಗುದು, ತಲೆಬಿಸಿ ಮಾಡಿದ್ರಿಂದ ಏನು ಸಮಸ್ಯೆ ಪರಿಹಾರ ಆಗುವುದಲ್ಲ. ತಲೆಬಿಸಿ ಮಾಡಿದ್ರಿಂದ ಇನ್ನೊಂದು ಹೊಸ ಸಮಸ್ಯೆ ಸೃಷ್ಟಿಯಾಯಿತೇ ಹೊರತು ಇದ್ದ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಪ್ರಹ್ಲಾದ ಹೇಳಿದ, ನನ್ನ ಅಪ್ಪ ಹೊಡಿತಾನೆ ಬಡಿತಾನೆ ಅಂತ ನಾನೇನು ಟೆನ್ಷನ್ ಮಾಡಿಕೊಳ್ಳುವ ಕ್ರಮ ಇಲ್ಲ, ಆರಾಮವಾಗಿದ್ದೇನೆ. ಯಾಕೆಂದ್ರೆ ವನಂಗತಃ ನಾರದರನ್ನು ಸಂಪರ್ಕ ಮಾಡಿದ್ದೇನೆ, ಹರಿಂ ಆಶ್ರಯಿತ ದೇವರನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ. ನರ್ರತೆ ತತ್ಕ್ರಿಯತೆ ಕಿಂಚನಾರೆ ಸಿದ್ಧಾಂತ ಗಟ್ಟಿ ಮಾಡಿಕೊಂಡಿದ್ದೇನೆ. ಏನಾಗಬೇಕು ಅಂತ ಹರಿಸಂಕಲ್ಪ ಅದೇ ಆಗುತ್ತೆ. ಸುಮ್ಮನೆ ತಲೆ ಬಿಸಿ ಮಾಡಿದ್ರೆ ನನಗೇನು ರೋಗ ಜಾಸ್ತಿ ಆಯ್ತು ಅಷ್ಟೇ ಹೊರತು ಸಮಸ್ಯೆ ಪರಿಹಾರ ಆಗುವುದಿಲ್ಲ, ಸಮಸ್ಯೆ ಡಬ್ಬಲ್ ಆಗುತ್ತೆ ಅಷ್ಟೇ. ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ವನಂಗತಃ ಕಾಡಿಗೆ ಹೋಗ್ಬೇಕು, ಹರಿಂ ಆಶ್ರಯಿತ ಅಂದ್ರೆ ಭಗವಂತನ ಪ್ರೆಷರ್ ನಮಗೆ ಬಿತ್ತು ಅಂತಾದ್ರೆ ಯಾವ ಬ್ಲಡ್ ಪ್ರೆಷರು ನಮಗೇನು ಮಾಡುವುದಿಲ್ಲ ಅಂತ ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಹೇಳಿರ್ತಕ್ಕಂತಹದ್ದು ಉಪದೇಶ. ಅದನ್ನು ಕೇಳಿದ್ರೆ ಹಿರಣ್ಯಕಶಿಪು ಎಷ್ಟು ಚೆನ್ನಾಗಿರ್ತಿದ್ದ, ಅದು ಕೇಳಲಿಲ್ಲ ಅವನಿಗೆ, ಅದು ಇಷ್ಟನೇ ಆಗಲಿಲ್ಲ ಅಂತ. ಯಾಕೆಂದ್ರೆ ಅವನು ಬಿ ಪಿ ಅವನು ಜಾಸ್ತಿ ಆಗಿಬಿಟ್ಟಿದೆ. ಪ್ರಹ್ಲಾದ ಹೇಳುವಾಗಲೇ ಬಿ ಪಿ ಇತ್ತು, ಹರಿ ಅಂತ ಹೇಳುವಾಗ ಅದು ಹೈ ಹೋಗಿ ಆಗಿತ್ತು. ಆದ್ರಿಂದ ಕೇಳುವ ಸ್ಥಿತಿಯಲ್ಲೇ ಇರಲಿಲ್ಲ, ಬೈಲಿಕ್ಕೆ ಪ್ರಾರಂಭ ಮಾಡಿದ. ಹೇಳಿದ್ದು ಪ್ರಹ್ಲಾದ, ಬೈದದ್ದು ಮೇಷ್ಟ್ರಿಗಳಿಗೆಲ್ಲ ಬೈದ. ಏನ್ ನೀವು ಪಾಠ ಹೇಳಿದ್ದೀರಿ, ಎಲ್ಲ ಹುಡುಗನನ್ನು ಹಾಳು ಮಾಡಿದ್ದೀರಿ, ನಿಮ್ಮ ಹತ್ರ ಕಳಿಸಿದ್ದೇ ತಪ್ಪು, ಎಲ್ಲ ಮೋಸ, ನಿಮ್ ಸಂಬಳ ಕೊಟ್ಟದ್ದೇ ವೇಸ್ಟ್, ಮೇಷ್ಟ್ಗಳನ್ನೇ ನಾನು ಡಿಸ್ಮಿಸ್ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ ಅಂತ. ಪಾಪ, ಅವರು ಬೇರೆ ಗತಿ ಇಲ್ಲ ಅವರಿಗೆ, ಹಿರಣ್ಯಕಶಿಪು ಒಬ್ಬನೇ ಗತಿ. ಅವನನ್ನು ಬಿಟ್ಟರೆ ಮತ್ತೆ ದೇಶವನ್ನೇ ಬಿಟ್ಟು ಹೋಗ್ಬೇಕು, ನಾವು ಭ್ರಷ್ಟರಾಗ್ಬೇಕು ನಾವು. ಅವ್ರು ಹೇಳಿದ್ರು ತಪ್ಪಾಯ್ತು, ತಪ್ಪಾಯ್ತು ಅಂದ್ರೆ ಅವ್ರು ಮಾಡಿದ್ದು ಹೌದು ಅಂತ ಒಪ್ಪಿಕೊಂಡ ಹಾಗೆ. ಇಲ್ಲಿ ಹಿರಣ್ಯಕಶಿಪು ಬಿಡ್ತಾನ, ಹೇಳಿದ್ರು ಅವರು ಇದು ನಿಮ್ಮ ಹುಡುಗ ನಮ್ಗೆ ಹೇಗಾದ್ರೂ ಮಾಡಿ ತಿಂತೇವೆ, ನಮ್ದೇನು ಇದರಲ್ಲಿ ಇಲ್ಲ, ತಿಂತೇವೆ, ಇನ್ನೊಂಥರ ಸರಿ ಮಾಡಿ ಹೇಳ್ತೇವೆ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಗುಟ್ಟಲ್ಲಿ ಅವನತ್ರ ಕೇಳ್ತಾರೆ, ಅಪ್ಪ ಏನ್ ಕತೆ ಇದು, ಯಾರು ಬುದ್ಧಿ ಹಾಳು ಮಾಡಿದ್ರು, ಮತ್ತೆ ಇಲ್ಲಿ ಯಾರು ಬಂದ್ರು? ಪ್ರಹ್ಲಾದ ಹೇಳ್ದ, ಯಾರು ನಿಮ್ಮನ್ನು ಬಿಟ್ರೆ ಯಾರು, ಚಂಡ ಹೋದ್ರೆ ಮರ್ಕ, ಮರ್ಕ ಹೋದ್ರೆ ಚಂಡ, ಇಬ್ಬರೇ ಮತ್ತೆ ಯಾರು ಇಲ್ಲ ನನಗೆ, ಒಬ್ರು ಬಂದ್ರೆ ಇಬ್ರು, ಇನ್ನೊಬ್ಬ ತಯಾರಾಗಿರ್ತೀರಿ, ಇನ್ನೊಬ್ರು ಯಾರು ಬರಲಿಕ್ಕೆ ಸಾಧ್ಯ, ಯಾರು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನನ್ನ ಬುದ್ಧಿ ಕೆಡುವ ಪ್ರಶ್ನೆನೇ ಇಲ್ಲ ನನಗೆ, ನನ್ನ ಬುದ್ಧಿ ಚೆನ್ನಾಗಿಯೇ ಇದೆ, ಬುದ್ಧಿ ಕೆಡುವುದು ಎಲ್ಲಿಂದ? ಆದ್ರಿಂದ ನೀವು ಹೇಳಿದ್ದು ಎಂಥದೂ ಸರಿ ಇಲ್ಲ ಅಂತ ಅವನು ಪ್ರಹ್ಲಾದ ಹೇಳ್ತಾನೆ. ಇಲ್ಲ, ನಿನ್ನ ಬುದ್ಧಿ ಯಾರೋ ಕೆಡಿಸಿದ್ದಾರೆ ಅಂತ ಮತ್ತೆ ಹೇಳ್ತಾನೆ. ಪರಾಯಣ ಬಿದ್ದತೆಯ ಬುದ್ಧಿ, ಇನ್ನೊಬ್ಬರು ಯಾರೋ ಬುದ್ಧಿ ಕೆಡಿಸಿದ್ದಾರೆ ಅಂತ ಅವ ಹೇಳ್ತಾನೆ. ಪರಹ ಸ್ವಹ ಇತಿ ಅಸದ್ಗ್ರಹ, ಅದೇ ಶಬ್ದ ಬಳಸ್ತಾನೆ. ಪರರು ಸ್ವ ಅಂತ ನನಗೆ ಆ ವಿಭಾಗನೇ ಇಲ್ಲ ನನಗೆ. ಯಾಕೆ ಅಂತಂದ್ರೆ ಎಲ್ಲವೂ ಸ್ವತಂತ್ರನಾದ ಭಗವಂತನೇ ಮಾಡುವುದು. ಪರ ಇನ್ನೊಬ್ಬ ಇಲ್ಲ, ಕರ್ತೃ ನಾನ್ಯೋತೋಸ್ತಿ ಕರ್ತ, ದೇವರನ್ನು ಬಿಟ್ಟರೆ ಇನ್ನೊಬ್ಬ ಮಾಡುವವ ಅಂತ ಸಿದ್ಧಾಂತನೇ ಇಲ್ಲ. ಆದ್ರಿಂದ ಏನು ಮಾಡಿದರೂ ಕೂಡ ಅದು ವಿಷ್ಣುವೇ ಮಾಡಿರ್ತಕ್ಕಂಥದ್ದು. ದೇವರನ್ನು ಬಿಟ್ಟು ಇನ್ನೊಬ್ಬರಿಗೆ ಪ್ರವೇಶನೇ ಇಲ್ಲ ಪ್ರಪಂಚದಲ್ಲಿ. ಅದರಿಂದ ಇನ್ನೊಬ್ಬರು ಯಾರು ಬುದ್ಧಿ ಕೆಡಿಸುವವರು? ಅದರಿಂದ ನಿಮ್ಮ ವಿಚಾರಧಾರನೇ ಸರಿ ಇಲ್ಲ. ಅವ ಹೇಳ್ತಾನೆ ಅದು ಹೇಗೆ ಅಂತಂದ್ರೆ ಒಳ್ಳೆಯ ಉದಾಹರಣೆ ಕೊಡ್ತಾನೆ ಪ್ರಹ್ಲಾದ. ಅವ ಹೇಳ್ತಾನೆ, ಯತಃ ಅಯಃ ಭ್ರಮತಿ ಸ್ವಯಂ ಆಕರ್ಷ ಸನ್ನಿಧು ತಥಾಮೇ ವಿದ್ಯತೆ ಚೇತಃ ಚಕ್ರಪಾಣ ಎದುರಿಚ್ಛಯ ಅಂತ ಒಳ್ಳೆಯ ದೃಷ್ಟಾಂತ ಕೊಟ್ಟು ಹೇಳ್ತಾನೆ ಪ್ರಹ್ಲಾದ. ಹೇಳ್ತಾನೆ ನೋಡಿ, ಒಂದು ಕಬ್ಬಿಣ ಇದೆ, ಆ ಕಬ್ಬಿಣ ಅಲ್ಲಾಡುತ್ತೆ, ಜಡ ಅದು. ಯಾರು ಅಲ್ಲಾಡಿಸಿದ್ದು ಕಬ್ಬಿಣ? ಇಲ್ಲಿ ಪ್ರಶ್ನೆ ಕೇಳಬೇಡಿ. ತನ್ನಷ್ಟಕ್ಕೆ ಕಬ್ಬಿಣ ಅಲ್ಲಾಡುತ್ತೆ. ಹೇಗೆ ತನ್ನಷ್ಟಕ್ಕೆ ಕಬ್ಬಿಣ ಅಲ್ಲಾಡುತ್ತೆ ಅಂತ ಮತ್ತೆ ಕೇಳಿ. ಸ್ವಯಂ ಆಕರ್ಷ ಸನ್ನಿಧೋ, ಯಾವಾಗ ಮ್ಯಾಗ್ನೆಟಿಕ್ ಇರ್ತದೆ ಅದು ಅಯಸ್ಕಾಂತ, ಅಯಸ್ಕಾಂತ ಇಟ್ಟರೆ ಅದರ ಪಕ್ಕಕ್ಕೆ ಕಬ್ಬಿಣ ಸಿಕ್ಕಿದ್ರೆ ಆ ಕಬ್ಬಿಣವನ್ನು ಅಯಸ್ಕ ಅಂತ ಎಳೆಯುತ್ತದೆ. ಯಾರು ಕಬ್ಬಿಣವನ್ನು ಎಳೆದವರು ಹೇಳಿ ಅಂತಂದ್ರೆ ಯಾರು ಇಲ್ಲ, ಅಯಸ್ಕಾಂತದ ಸಾಮರ್ಥ್ಯನೇ ಅದು. ಅಯಸ್ಕಾಂತದ ಹತ್ತಿರ ಕಬ್ಬಿಣವನ್ನು ಕೊಂಡೋಗಿ ಇಡಬೇಕಾಗಿಲ್ಲ, ಅದರ ಹತ್ತಿರ ಬಂತು ಅಂತಾದರೆ ಅಯಸ್ಕಾಂತ ಕಬ್ಬಿಣವನ್ನು ಎಳೆಯುತ್ತೆ. ಅದರ ಸ್ವಭಾವನೇ ಹಾಗೆ, ಅಯಸ್ಕಾಂತ ಅಯಃ ಕಾಮಯತೆ, ಕಬ್ಬಿಣವನ್ನು ತನ್ನ ಕಡೆಗೆ ಎಳೆಯುವ ಸದಾ ಕ್ರಿಯಾಶೀಲವಾದ್ದು ಅಯಸ್ಕಾಂತ. ಅದರ ಸ್ವಭಾವ ಅಯಸ್ಕಾಂತ ಇದ್ದಲ್ಲಿಗೆ ಕಬ್ಬಿಣ ಹೇಗೆ ಬಂತು ಅಂತ ಪ್ರಶ್ನೆ ಕೇಳುವುದು ಎಷ್ಟು ಮೂರ್ಖತನದ್ದು. ಹಾಗೆ ವಿಷ್ಣುವಿನ ಹತ್ರ ನಿನ್ನನ್ನು ಕರ್ಕೊಂಡು ಹೋದವರು ಯಾರು ಅಂತ ಕೇಳುವ ಪ್ರಶ್ನೆ ಅಷ್ಟೇ ಮೂರ್ಖತನದ್ದು. ಚಕ್ರಪಾಣವು ಎದುರುಚ್ಛಯ, ಆ ಭಗವಂತನ ಕಡೆಗೆ ನನ್ನ ಮನಸ್ಸು ಸಹಜವಾಗಿ ಹರಿದು ಹೋಗುತ್ತೆ, ಅದು ಯಾರು ಹೇಳಬೇಕಾಗಿಲ್ಲ. ನಾವು ನೀರು ಚೆಲ್ಲಿದ್ರೆ ಕೆಳಗೆ ಹರಿಯಿತು, ಏ ಕೆಳಗೆ ಚೆಲ್ಲಿದ್ದು ಯಾರು, ಕೆಳಗೆ ಹರಿಯುವಾಗ ಮಾಡಿದ್ದು ಯಾರು, ಯಾರು ಇಲ್ಲ. ಯಾಕೆ? ಭಗವಂತನ ಆಜ್ಞೆನೇ ಹಾಗೆ. ಯಾವುದು ಆಜ್ಞೆ? ನದಿ ನೀರು ಕೆಳಗೆ ಹರಿಯಬೇಕು, ಭಗವಂತನ ಸಂಕಲ್ಪ, ಅದು ಹಾಗೆಯೇ ಹರಿಯುತ್ತಾ ಇರ್ತದೆ. ಯಾರು ಪ್ರಯತ್ನ ಪಟ್ಟರೂ ಅದು ಮೇಲಕ್ಕೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಕಿ ಪ್ರಸಿದ್ಧಂ ಊರ್ಧ್ವಜ್ವಲನಂ ಹವಿರ್ಭುಜ, ಬೆಂಕಿ ಮೇಲಕ್ಕೆ ಹೋಗ್ತದೆ. ಯಾರು ಬೆಂಕಿಯನ್ನು ಮೇಲಕ್ಕೆ ಹೋಗಲಿಕ್ಕೆ ಕೇಳಿದ್ದು? ಅದರ ಸ್ವಭಾವ ಅದು, ಅದು ಯಾರು ಹೇಳಬೇಕಾಗಿಲ್ಲ. ಅಯಸ್ಕಾಂತದ ಕಡೆಗೆ ಕಬ್ಬಿಣವನ್ನು ಯಾರು ಎಳೆದದ್ದು? ತನ್ನಷ್ಟಕ್ಕೆ, ಇನ್ನೊಬ್ಬರು ಯಾರು ಬೇಕಾಗಿಲ್ಲ. ಅದೇ ರೀತಿ ಚಕ್ರಮಾಣಿಯ ಕಡೆಗೆ, ಹರಿಯ ಕಡೆಗೆ, ಭಗವಂತನ ಕಡೆಗೆ ಪ್ರಹ್ಲಾದನ ಮನಸ್ಸು ಹೇಗೆ ಹರಿಯಿತು, ಯಾರು ಹರಿಸಿದ್ದು, ಈ ಪ್ರಶ್ನೆಯೇ ತಪ್ಪು. ಸಹಜವಾದ ಚಕ್ರಮಾಣಿಯ ಕಡೆಗೆ, ಭಗವಂತನ ಕಡೆಗೆ ಮನಸ್ಸು ಹರಿದ್ರೆ ಅದು ಸಹಜವಾಗಿ ಹರಿಯಿತು. ಭಗವದ್ಭಕ್ತರ ಮನಸ್ಸು ಅದು ಬಲಾತ್ಕಾರದಿಂದ ಅಲ್ಲ, ಯಾವುದೋ ಒಂದು ಪ್ರಭಾವದಿಂದ ಅಲ್ಲ, ತನ್ನಷ್ಟಕ್ಕೆ ಹರಿಯುತ್ತದೆ. ಈ ಮಿಶ್ರರಿರ್ತಾರಲ್ಲ ಅವರದ್ದಾದ್ರೆ ಹಾಗೆ, ಒಬ್ರು ಕೈ ಮುಗಿದ್ರೆ ಭಕ್ತಿ ಮಾಡಿದರೆ ಅದೇನೋ ಇರಬೇಕು ಸಿಗ್ತದೆ ಕೈ ಮುಗಿದ್ರೆ, ಅವರು ಕೈ ಮುಗಿದ್ರು ಅಂತ ಮುಗಿಯೋರು ಇರ್ತಾರೆ. ಇನ್ನು ಬೈದ್ರೆ ಅವ್ರು ಬೈಲಿಕ್ಕೂ ಶುರು ಮಾಡ್ತಾರೆ, ಅದು ಮಿಶ್ರ ಅಂತ. ಅಲ್ಲಿ ಹೋದ್ರೆ ಹಾಗೆ, ಇಲ್ಲಿ ಹೋದ್ರೆ ಹೀಗೆ. ಸಹಜವಾದ ಭಕ್ತರಿರ್ತಾರಲ್ಲ, ಅದು ಪರಿಸರದಿಂದ ಪ್ರಭಾವಿತರಾಗುವುದಲ್ಲ, ಅವರ ಸ್ವಭಾವನೇ ಹಾಗೆ, ಅವರ ಮತೀಯ ಸಹಜ ಸಿದ್ಧವಾದ್ದು. ಕಬ್ಬಿಣ ಹೇಗೆ ಅಯಸ್ಕಾಂತದ ಕಡೆಗೆ ಹೋಗುವುದು ಅದರ ಸಹಜ ಧರ್ಮ, ಅದಕ್ಕೇನು ಬಲಾತ್ಕಾರ ಇಲ್ಲ. ಹಾಗೆ ಪ್ರಹ್ಲಾದನ ಮನಸ್ಸು ಚಕ್ರಪಾಣಿಯ ಕಡೆಗೆ ಹೋಯ್ತಲ್ಲ, ಅದು ಹೇಗೆ ಅಂದ್ರೆ ತನ್ನಷ್ಟಕ್ಕೆ. ಯಾಕೆ? ಚಕ್ರಪಾಣಿಯವ, ಅವನ ಕಡೆಗೆ ಚಕಾರ ಮತಿಂಚಕಾರ ಮತಿ ಹೋಗುವ ಹಾಗೆ ಮಾಡ್ತಾನೆ ಅವನು. ತನ್ನಷ್ಟಕ್ಕೆ ಹರಿದಿರತಕ್ಕಂತಹದ್ದು ಸ್ವಭಾವ ಸಿದ್ಧವಾದ್ದು, ಆದರೆ ಇನ್ನೊಬ್ಬರನ್ನು ಬೈಬೇಡಿ. ನಮ್ಮಲ್ಲಿ ಆದ್ರೆ ಹೇಗೆ? ಯಾರು ಹೇಳಿಕೊಟ್ರು? ಯಾರೋ ಹೇಳಿಕೊಟ್ರು, ಹೆಸರು ಹೇಳಬೇಡಿ ಅಂತ. ಸುಮ್ಮನೆ ಇವನೇ ಮಾಡುದು, ಸುಮ್ಮನೆ ಇನ್ನೊಬ್ಬರನ್ನು ಸಿಕ್ಕಿದ್ದು ಹಾಕುದು. ಅದು ಸಂಶಯ ಬಂತು, ಯಾರಿರ್ಬಹುದು ಯಾರಿರ್ಬಹುದು ಅಂತ, ಹತ್ತಿರ ಯಾರು ಹೋದ್ರು ಅಂತ ಮತ್ತೆ ಸಮಸ್ಯೆಗಳು. ಪ್ರಹ್ಲಾದ ನೇರ ವ್ಯವಹಾರ, ಅವನು ಹೇಳ್ತಾನೆ ಯಾರು ಇಲ್ಲ ಮಧ್ಯೆ, ನನಗೂ ದೇವರಿಗೂ ಮಧ್ಯದಲ್ಲಿ ಸಂಪರ್ಕ ಸೇತುವೆ ಯಾವುದೂ ಇಲ್ಲ, ನಾನೇ ಅದಕ್ಕೆ ಹೊಣೆ, ನಾನೇ ಸಹಜವಾಗಿ ದೇವರ ಕಡೆಗೆ ಹೊದ್ದು. ಅದರಿಂದ ಪರ ಸ್ವ ಎಂಬಂತಹ ಗ್ರಹ ಇದು ಅಸದ್ಗ್ರಹ, ಇದರ ಬಗ್ಗೆ ನೀವು ತಲೆಕೆಡಿಸಿಕೊಳ್ಬೇಡಿ ಅಂತ ಜೋರು ಮಾಡ್ತಾನೆ ಪ್ರಹ್ಲಾದ. ಆಗ ಅಧ್ಯಾಪಕರಿಗೆ ನಿಲ್ಲಿಕ್ಕಾಗಿಲ್ಲ. ಒಂದು ಕಡೆಯಲ್ಲಿ ಸಿಟ್ಟು, ಒಂದು ಕಡೆಯಲ್ಲಿ ದುಃಖ, ಇನ್ನೊಂದು ಕಡೆಯಲ್ಲಿ ಚಿಂತೆ. ಏನು ಹೇಳಬೇಕು? ಹಿರಣ್ಯಕಶಿಪುಗೆ ಏನು ಉತ್ತರ ಕೊಡುದು? ಅವರಿಗೆ ದೇವರು ಒಂದೇ, ಹಿರಣ್ಯಕಶಿಪು. ಹಿರಣ್ಯಕಶಿಪು ಪ್ರೇರಣೆಯ, ಹಿರಣ್ಯಕಶಿಪು ಪ್ರೀತ್ಯರ್ಥ. ಈ ಹಿರಣ್ಯಕಶಿಪುಗೆ ಏನು ಉತ್ತರ ಕೊಡಬೇಕು ಅಂತ ತಲೆಬಿಸಿಯಾಗಿ ಬಿಟ್ಟಿದೆ ಅವರಿಗೆ. ಹೀಗೆ ಹೇಳಿದ್ದು ಉತ್ತರ ಕೊಟ್ಟರೆ ಹಿರಣ್ಯಕಶಿಪು ಒಪ್ತಾನೆ. ಚಿಕ್ಕ ಕೂಸು ಈ ಇವನಿಗೆ, ಯಾರಾದ್ರೂ ಹೇಳಿಕೊಡೋರು ಇರಬೇಕು ತನ್ನಷ್ಟಕ್ಕೆ ಅಂತ. ನಾನು ಹೇಳಿದ್ರೆ ಒಪ್ತಾನವ? ಯಾರೋ ತಲೆ ಕೆಟ್ಟಿರು, ಕೆಲ ಕೆಟ್ಟವರು ಪ್ರವೇಶ ಮಾಡಬೇಕು. ಅರ್ಥಾತ್ ಚಂಡಾಮರ್ಕರು ಸರಿಯಾಗಿ ಅಟೆಂಡೆನ್ಸಿ ಹಾಕುವುದಿಲ್ಲ ಅಂತಾಯಿತು, ಅವರಿಗೆ ಸಮಸ್ಯೆ, ಎಲ್ಲಿ ಕೆಲಸ ಹೋಗುತ್ತೋ ಅಂತ ಜೋರು ಮಾಡ್ತಾರೆ ಪ್ರಹ್ಲಾದನಿಗೆ. ಅವ್ರು ಏನು ಹೇಳ್ತಾರೆ? ಕುಲಾಂಗಾರಸ್ಯ ದುರ್ಬುದ್ಧೇ ಚತುರ್ಥೋಯಂ ದಮಹಾಮುದಿತಃ ಅಂತ. ಒಟ್ಟಿಗೆ ಒಬ್ಬರನ್ನು ಒಪ್ಪಿಸಬೇಕಾದ್ರೆ ನಾಲ್ಕು ಮಾರ್ಗಗಳಂತೆ, ಸಾಮ ದಾನ ಭೇದ ದಂಡ ಅಂತ. ಕೆಲವರನ್ನು ಒಪ್ಪಿಸ್ಲಿಕ್ಕಾಗುತ್ತೆ ಸಾಮದಿಂದ, ಸ್ವಲ್ಪ ನೈಸ್ ಮಾಡಿದರೆ ಆಯ್ತು ರೀ ಆಯ್ತು ನೀವು ಹೇಳ್ದ ಕೇಳ್ತೇನೆ ಅಂತ ಆ ಪಕ್ಷದಿಂದ ಈ ಪಕ್ಷಕ್ಕೆ ಚಂಗನೆ ಹಾರ್ತಾನೆ. ಇದು ಸಾಮ ಅಂತ. ಕೆಲವರಿಗೆ ಹಾಗಾಗುವುದಿಲ್ಲ, ಇಷ್ಟು ಕೊಡ್ತೇನೆ ಅಂತಂದ್ರೆ ದಾನ, ಅಲ್ಲಿಂದ ಇಲ್ಲಿಗೆ ಹಾರಿ ಬರ್ತಾನೆ. ಎಷ್ಟು ಕೋಟಿ? ಅಲ್ಲಿಂದ ಇಲ್ಲಿಗೆ ಬರ್ತಾನೆ. ಸಾಮ ದಾನ ಅಂತ. ಕೆಲವರಿಗೆ ಹಾಗಾಗುವುದಿಲ್ಲ, ಸಾಮ ದಾನ ಎರಡು ಇಲ್ಲ, ಬೇಕಾದಷ್ಟು ಶ್ರೀಮಂತರು. ಅವರಿಗೇನು ಮಾಡಬೇಕು? ಭೇದ ನೋಡ್ರಿ, ಅವ್ರು ನಿಮಗೆ ಹೀಗೆ ಹೇಳಿದ್ರು. ಹೌದಾ? ಅವನು ಹಾಗೆ ಹೇಳಿದ್ನ? ಒಂದು ಕೈ ನೋಡ್ತೇನೆ, ಅಲ್ಲಿದ್ದು ಇಲ್ಲಿಗೆ ಹಾರಿ ಆಯ್ತವ. ಭೇದ ಬುದ್ಧಿ ಇಲ್ಲಿದ್ದು ಅಲ್ಲಿ, ಅಲ್ಲಿದ್ದು ಇಲ್ಲಿಗೆ ಹಿಡಿಸಿ ಹಾಕಿ, ರಾಜಕೀಯ ಭೇದ ಬುದ್ಧಿಯಿಂದ ನಡೆಯುವಂತಹದ್ದು. ಈ ಹುಡುಗನಿಗೆ ಎಂಥದ್ದು ಸಾಮನೋ? ನನಗೇ ಉಪದೇಶ ಮಾಡುತ್ತೆ ದಾನ, ಇದಕ್ಕೆ ಎಂಥದೂ ಬೇಡ. ಇನ್ನೂ ಹುಡುಗ ಭೇದ ಬುದ್ಧಿಯೋ ಯಾರು? ಇನ್ನೊಬ್ಬರು ಮಧ್ಯ ಇಲ್ಲವೇ ಇಲ್ಲ, ಇಬ್ಬರಿದ್ರೆ ಅವರಿಗೆ ಇವರಿಗೆ ಹಿಡಿಸಿ ಹಾಕಿ ಏನಾದರೂ ಮಾಡಬಹುದಿತ್ತು, ಯಾವುದು ನಡೆಯುವುದಿಲ್ಲ. ಚತುರ್ಥೋಯಂ ದಮಃ ಉದಿತ, ನಾಲ್ಕನೆಯದು ದಂಡ ಮಾತ್ರ ಪ್ರಯೋಗ, ಹೊಡಿಬೇಕು ಬಡಿಬೇಕು, ಇನ್ನೊಂದು ಬೇರೆ ಮಾರ್ಗನೇ ಇಲ್ಲ. ಯಾಕೆಂದ್ರೆ ಕುಲಾಂಗಾರಸ್ಯ ದುರ್ಬುದ್ಧೇ, ದುರ್ಬುದ್ಧಿ ಇದ್ದಿದ್ದು. ಎಷ್ಟು ದುರ್ಬುದ್ಧಿ ಅಂತಂದ್ರೆ, ಕುಲ ಅಂಗಾರಸ್ಯ, ಅಂಗಾರ ಅಂದ್ರೆ ಬೆಂಕಿ, ಇಡೀ ವಂಶಕ್ಕೆ ಬೆಂಕಿ ಇದ್ದ ಹಾಗೆ. ಇದನ್ನು ಹೀಗೆ ಬಿಟ್ರೆ ಇಡೀ ಕುಲವನ್ನು ಸುಟ್ಟು ಬೂದಿ ಮಾಡುತ್ತೆ. ಇಂತಹ ಬೆಂಕಿ ಏನಿದೆ ಕುಲ ಅಂಗಾರ, ಇದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂದ್ರೆ ದಂಡ ಪ್ರಯೋಗ, ನೀರು ಹಾಕಿ ತಣಿಸುವಂತಹದ್ದು, ಕೋಲಿನಿಂದ ಹೊಡೆದು ನಾವು ತಿದ್ದಬೇಕಾದ್ದು, ಬೇರೆ ಮಾರ್ಗ ಇಲ್ಲ. ಅಲ್ಲಿವರೆಗೆ ಶಾಲೆಗಳಿಗೆ, ಚಿಕ್ಕ ಚಿಕ್ಕ ಶಾಲೆಗಳಿಗೆ ಕೋಲು ಬರುವುದು ಅಂತ ಇರಲಿಲ್ಲ. ಅವತ್ತೇ ಶುರು ಮಾಡಿದ ಚಂಡಾಮರ್ಕರು, ಪ್ರಹ್ಲಾದ ನಿನಗೆ ಹೊಡಿತೇನೆ ವೇತ್ರ ಮಾನೀಯತಾಂ ಅಂತ ಕೋಲು ತಂದ್ರಂತೆ. ಈ ಶಾಲೆಗೆ, ಚಿಕ್ಕ ಶಾಲೆಗೆ ಹೋದರೆ ಅಲ್ಲೆಲ್ಲ ಕೋಲು ಅಂತ ಇರ್ತದೆ, ಈಗೆಲ್ಲ ಹೊಡಿಲಿಕ್ಕಿಲ್ಲಂತೆ. ಮೊದಲೆಲ್ಲ ಹೊಡಿತಿದ್ರು, ಈಗ ಡೆಸ್ಕಿಗೆ ಹೊಡೆಯುದಷ್ಟೇ, ಇಲ್ಲದ್ರೆ ಅವರ ಕಾಲಿಗೆ ಹೊಡೆಯುದಷ್ಟೇ ಅಂತ. ವೇತ್ರ ಮಾನೀಯತ ಅಂತ ಅರೇ ಅಂತ ಕೋಲನ್ನು ತರಿಸಿದ್ರಂತೆ, ವೇತ್ರ ತರಿಸಿ ಹೊಡಿತೇನೆ ಅಂತ ಹೇಳಿದ್ರಂತೆ. ಅವನು ಅದಕ್ಕೂ ತಯಾರು, ಹೊಡೀರಿ ಅಂತ. ಅವನು ನರತೆ ತತ್ಕ್ರಿಯತೆ ಸಿದ್ಧಾಂತದವರು, ಅವನು ಉದ್ವೇಗ ಬೇಡವೇ ಬೇಡ ಅಂತ ಹೇಳುವ. ಯಾವುದಕ್ಕೆ ಉದ್ವೇಗ ಒಳಗಾಗ್ತಾನೆ ಅವನು? ಆರಾಮವಾಗಿ ಕೂತಿದ್ದಂತೆ. ಹೇಳಿದ್ರಂತೆ, ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರಮಃ. ಚಂಡಾಮರ್ಕರು ಹೇಳಿದ್ರಂತೆ, ನಮ್ದು ಎಂತಹ ಕುಲ, ದೊಡ್ಡ ಕಾಡು ಇದು, ಈ ಕಾಡಲ್ಲಿ ಯಾವ ಮರ ಇರುದು? ಯಾವುದು ಕೆಟ್ಟ ಮರಗಳು ಯಾವುದೂ ಇಲ್ಲ. ಚಂದನ ದ್ರುಮಃ, ಎಲ್ಲಾ ಕಡೆ ಗಂಧದ ಮರವೇ, ಅಗರುಗಂಧದ ಮರ, ಎಲ್ಲ ಪರಿಮಳ 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 ಅಂತ ಹೇಳ್ತಾನೆ ಜಾತೋಜಂ. ಆದರೆ ಇಡೀ ಕಾಡಿನಲ್ಲಿ ಎಲ್ಲ ಗಂಧದ ಮರ ಇದ್ರೆ ಒಂದು ಮರ ಮಾತ್ರ ಮುಳ್ಳಿನದ್ದು, ಅದು ಯಾವುದು ಅಂದ್ರೆ ಜಾತೋಯಂ ಕಂಟಕದ್ರಮ. ಈ ಪ್ರಹ್ಲಾದ ಇದ್ದಾನಲ್ಲ, ಇದು ಮುಳ್ಳಿನ ಗಿಡ ಅಂತ ಹೇಳಿದಂತೆ. ಪ್ರಹ್ಲಾದ ಹೇಳಿದಂತೆ, ಹೌದು ಅದು ಗುಲಾಬಿ ಗಿಡ ಅಂತ ಹೇಳಿದಂತೆ. ಜಾತೋಯಂ ಕಂಟಕದ್ರಮ, ಇಡೀ ಎಲ್ಲ ಗಂಧದ ಮರ ಅಂತಾದ್ರೆ ಇದೊಂದು ಕಂಟಕ ಮರ ಅಂತ. ಕಂಟಕದ ವೃಕ್ಷ ಇದು, ಇದು ಏನಾಗಿದೆ? ಚಂಡಾಮರ್ಕರು ಮುಂದುವರಿಸಿ ಹೇಳ್ತಾರೆ, ತನ್ ಮೂಲ ಉನ್ಮೂಲ ಪರಶೋಹೋ ವಿಷ್ಣೋಹೋ ನಾನಾಯಿತ ಪ್ರಭೋಹೋ. ಇದೇನಾಗಿದೆ ಅಂತ ಅಂದ್ರೆ, ಈ ಕಂಟಕ ದ್ರಮ ಉಂಟಲ್ಲ, ಇದು ಯಾವುದಕ್ಕೆ ಉಪಯೋಗ ಆಯಿತು ಅಂದ್ರೆ, ಒಂದಕ್ಕೆ ಉಪಯೋಗ ಆಯಿತಂತೆ, ವಿಷ್ಣುವಿಗೆ ಸಹಕಾರಿಯಾಗಿದ್ದಾನೆ ಅಂತೆ. ಇಡೀ ದೈತ್ಯರ ಕುಲವನ್ನು ಸಂಹಾರ ಮಾಡಲಿಕ್ಕೆ ಹೊರಟಿರತಕ್ಕಂತಹ ವಿಷ್ಣುವಿಗೆ ಸಹಕಾರಿಯಾಗಿದ್ದಾನೆ ಅಂತ ಹೇಳಿದ್ರಂತೆ. ವಿಷ್ಣು ಒಂದು ಕೊಡಲಿ ಆದ್ರೆ ಅದಕ್ಕೆ ಮರದ ಹಾಗೆ ಇರುವವ, ಸಹಕಾರಿಯಾಗಿರ್ತಕ್ಕವ ಪ್ರಹ್ಲಾದ. ಒಂದು ಕಾಡು ಕಡಿತಾ ಇದ್ರಂತೆ. ಆ ಕಾಡು ಕಡಿಯುವಾಗ ಮರಗಳು ಪರಸ್ಪರ ಮಾತಾಡಿಕೊಂಡ್ರಂತೆ, ಅಲ್ಲ ನಮ್ಮನ್ನು ಕಡಿತಾ ಇದೆ ಅಲ್ವಾ, ಕಡಿಯುವವ ಯಾರು? ಒಬ್ಬ ಹೇಳಿದಂತೆ, ಆ ಕಬ್ಬಿಣ ಮೊನ್ನೆ ಇತ್ತಲ್ವಾ ನಮ್ಮಲ್ಲಿಂದಲೇ ಹೋದ್ದು, ಆ ಕಬ್ಬಿಣ ಕಡಿಯುವುದು. ಆಗ ಪಕ್ಕದಲ್ಲಿದ್ದ ಮರಗಳು ಹೇಳ್ತವಂತೆ, ಅಲ್ಲಪ್ಪ ಅಲ್ಲಪ್ಪ, ನಮ್ಮನ್ನು ಕಡಿಬೇಕಾಗಿದ್ರೆ ಯಾರೋ ನಮ್ಮವರು ಅವನೊಟ್ಟಿಗೆ ಸೇರ್ಬೇಕು, ನಮ್ಮವರು ಸೇರಿದ್ರೆ ಅವನಿಗೆ ಕಡಿಯಲಿಕ್ಕೆ ಆ ಖಂಡಿತ ಆಗುವುದಿಲ್ಲ ಅಂತ ಅಲ್ವಾ. ಆ ಕಬ್ಬಿಣದ ತುಂಡಿನಿಂದ ಕಡಿಬೇಕಾಗಿದ್ರೆ ಒಂದು ಹಿಡಿ ಬೇಕು, ಅದಕ್ಕೆ ಮರದ ಹಿಡಿ ಬೇಕು. ಮರದ ಹಿಡಿ ಇಲ್ಲದೆ ಕಾಡನ್ನು ಕಡಿಯಲಿಕ್ಕಾಗುವುದಿಲ್ಲ. ಆ ಕಾಡಿನಲ್ಲಿರತಕ್ಕಂತಹ ಮರಗಳೆಲ್ಲ ಹೇಳಿಕೊಂಡವಂತೆ, ನಮ್ಮನ್ನು ಕಡಿಬೇಕಾಗಿದ್ರೆ ನಮ್ಮ ಜಾತಿಯ ಒಬ್ಬ ಸೇರ್ಬೇಕು, ನಮ್ಮ ಜಾತಿಯವ ಸೇರದೆ ನಮ್ಮನ್ನು ಕಡಿಯಲಿಕ್ಕಾಗುವುದಿಲ್ಲ. ಬ್ರಾಹ್ಮಣನಿಗೆ ಹೊಡಿಬೇಕಾದ್ರೆ ಆ ಗುಂಪಿನಲ್ಲಿ ಒಬ್ಬ ಬ್ರಾಹ್ಮಣ ಇರಲೇಬೇಕು. ಹಿಂದೂಗಳನ್ನು ತಿರಸ್ಕಾರ ಮಾಡಬೇಕಾದ್ರೆ, ಹೊಡಿಬೇಕಾದ್ರೆ, ಬಡಿಬೇಕಾದ್ರೆ ಅದರಲ್ಲಿ ಒಬ್ಬ ಹಿಂದೂ ಸೇರಲೇಬೇಕು. ನಮ್ಮ ದೈತ್ಯರನ್ನು ಕೊಲೆ ಮಾಡಬೇಕಾಗಿದ್ರೆ ನಮ್ಮ ದೈತ್ಯನ ಹುಡುಗ ಒಂದು ಸೇರಲೇಬೇಕು. ಇಲ್ಲಿ ನಮ್ಮ ದೈತ್ಯರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೈತ್ಯರೆಂಬಂತಹ ಚಂದನವನವನ್ನು ಪುಡಿ ಪುಡಿ ಮಾಡಬೇಕಾದ್ರೆ ವಿಷ್ಣು ಅದಕ್ಕೆ ಪರಶು ಕೊಡಲಿಯಾಗಿದ್ದಾನೆ. ವಿಷ್ಣು ಕೊಡಲಿಯಾಗಿದ್ರೆ ಅದಕ್ಕೆ ಹಿಡಿ ಯಾರು ಅಂದ್ರೆ ಈ ಪ್ರಹ್ಲಾದ. ಪ್ರಹ್ಲಾದ ಎಂಬಂತಹ ಹಿಡಿಯನ್ನು ಹಿಡ್ಕೊಂಡು ವಿಷ್ಣು ಎಂಬಂತಹ ಕುಠಾರ ನಮ್ಮ ಇಡೀ ದೈತ್ಯರ ಚಂದನವನವನ್ನೇ ಕಡಿದು ಸಂಹಾರ ಮಾಡಿಬಿಡುತ್ತೆ. ಆದ್ರಿಂದ ಈ ಮರ ಹಿಡಿ ಉಂಟಲ್ಲ, ಇದನ್ನೇ ಇಲ್ಲ ಅಂತ ಮಾಡಬೇಕು. ಈ ಹಿಡಿ ಇಲ್ಲದಿದ್ರೆ ವಿಷ್ಣು ನಮ್ಮನ್ನು ಹೇಗೆ ಹಿಡಿತಾನೆ, ಹೇಗೆ ಕಡಿತಾನೆ, ಅಸಾಧ್ಯ ಇದು ಅಂತ ಅಷ್ಟು ಜನ ಸೇರಿ ತೀರ್ಮಾನ ಮಾಡಿದ್ರಂತೆ. ಪ್ರಹ್ಲಾದ ಅದಕ್ಕೂ ಬಗ್ಲಿಲ್ಲ, ಕೊನೆಗೆ ಹೇಳ್ಕೊಂಡು ಹೇಳಿದ್ರಂತೆ, ಜಾಗೃತೆ ಹಾಗೆಲ್ಲ ಮಾತಾಡಿದ್ರೆ ನೋಡು, ನಾನು ನಿನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೇವೆ, ಒಳ್ಳೆ ಪರೀಕ್ಷೆ ಕೊಡಬೇಕು. ಎಲ್ಲ ತಿದ್ದಿದ್ರಂತೆ, ಎಲ್ಲ ಜ್ಞೇಯ ಚತುಷ್ಟಯಂ ಎಲ್ಲ ತಿಳಿಬೇಕಾಗಿರ್ತಕ್ಕ ಧರ್ಮ ಅರ್ಥ ಕಾಮ ಮೋಕ್ಷ ಅದರ ಬಗ್ಗೆ ಒಳ್ಳೆ ಕ್ಲಾಸ್ ಮಾಡಿದ್ರಂತೆ, ಒಳ್ಳೆ ಲೆಕ್ಚರ್ ಕೊಟ್ರಂತೆ. ಅಪ್ಪ ಚೆನ್ನಾಗಿ ನೀನು ಹೇಳಬೇಕು, ಪ್ರೆಸೆಂಟೇಷನ್ ಮಾಡಬೇಕು. ಮೊನ್ನೆ ನೀನು ತಪ್ಪು ತಪ್ಪು ಹೇಳಿದ್ದಿ, ಹಾಗೆ ಎಂಥದೋ ಹೇಳಬೇಡ, ಬಾಯಿ ಬಂದಾಗ ಹೇಳಬಾರದು, ನಾನು ಬರ್ಕೊಟ್ಟದ್ದನ್ನೇ ಓದ್ಬೇಕು ಅಲ್ಲಿ ಹೋಗಿ. ಆಯ್ತು ಅಂತ ಹೇಳಿದ ಪ್ರಹ್ಲಾದ. ಹೋದ ಹಿರಣ್ಯಕಶಿಪು ಮರ ದಿವಸ ಮತ್ತೆ ಕರೆದ ಪರೀಕ್ಷೆಗೆ. ಕರೆದ್ರೆ ಪ್ರಹ್ಲಾದ ಹೇಳಿದ, ನಾನು ತಯಾರು ಅಂತ ಹೇಳಿದ. ಮತ್ತೆ ನಮ್ಮ ಸಾಷ್ಟಾಂಗ ಪ್ರಣಾಮ ಪ್ರಹ್ಲಾದನ ಅಲ್ಲಿಂದ ಪ್ರಾರಂಭ ಆಯಿತು. ಅವನಿಗೊತ್ತು ಪ್ರಣಾಮ ಯಾರಿಗೆ ಅಂದ್ರೆ ನನ್ನ ಅಪ್ಪನಿಗಲ್ಲ ಅಂತ. ನನ್ನ ಅಪ್ಪ ಅಂದ್ರೆ ಅಪಾಯದ ಅಪ್ಪ ಅಲ್ಲ, ಎರಡು ಅಪ್ಪಂದಿರಿದ್ದಾರೆ ಅವನಿಗೆ ಗೊತ್ತು. ಆ ದೈತ್ಯನಿಗಲ್ಲ, ಆ ದ್ವಾರಪಾಲಕನಿಗೆ, ಅವನ ಮೂಲಕ ವೈಕುಂಠದಲ್ಲಿ ಇರತಕ್ಕಂತಹ ಭಗವಂತನಿಗೆ ಪ್ರಣಾಮ ಅಂತ ನಮಸ್ಕಾರ ಮಾಡಿದ ಅಂತೆ. ನಮಸ್ಕಾರ ಮಾಡುವಾಗ ಅನುಸಂಧಾನ ಇತ್ತವನಿಗೆ. ಆ ನಮಸ್ಕಾರ ಮಾಡಿದ್ರೆ ಎಂಥವರಿಗೂ ಖುಷಿಯಾಗಬೇಕು ಅಲ್ವಾ, ನಾವು ನಮಸ್ಕಾರ ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ. ಹಾಗೆ ನಮಸ್ಕಾರ ಮಾಡಿಸಿಕೊಂಡವ ಏನ್ ಮಾಡ್ತಾನೆ, ಅವನು ಬಗ್ತಾನೆ, ಬಗ್ಗಿಸಿ ಎಬ್ಬಿಸ್ತಾನೆ, ಸಾಕು ಸಾಕು ಹೇಳಿ ಹೇಳಿ ಅಂತ ಎಬ್ಬಿಸ್ತಾನೆ. ಅಂದ್ರೆ ಎದುರಲ್ಲಿದ್ದವನನ್ನು ಬಗ್ಗಿಸಬೇಕಾದ್ರೆ ನಾವು ಬಗ್ಬೇಕು, ನಾವು ಬಗ್ಗಿದ್ರೆ ಎದುರಿನಲ್ಲಿದ್ದವ ಬಗ್ತಾನೆ. ಇದು ಬಗ್ಗುವನೇ ಅಲ್ಲ, ಹೀಗೆ ತನ್ನ ಅಪ್ಪನನ್ನು ಬಗ್ಗಿಸಿದವ ಮಗ. ಎಂತಹ ಸಾಮರ್ಥ್ಯ ಅವನು, ತಾನು ಬಗ್ಗಿದ, ಅಪ್ಪನನ್ನು ಬಗ್ಗಿಸಿದ, ತಗ್ಗಿಸಿದ. ಅಪ್ಪ ಮೂರ್ಧ್ನಿ ಆಗ್ರಾಯ ನೆತ್ತಿಯನ್ನು ಮೂಸಿದ, ಬಾಷ್ಪ ಪರ್ಯಾಕುಲೇಕ್ಷಣ ಕಣ್ಣೀರು ಹಾಕಿದಂತೆ. ಇಂತಹ ಸದ್ಗುಣ ಸಂಪನ್ನನಾದ ಮಗ, ಅಪ್ಪ ಎಷ್ಟು ಚೆನ್ನಾಗಿದ್ದಿ ನೀನು ಅಂತ ಆನಂದ ಬಾಷ್ಪವನ್ನು ಸುರಿಸಿದ ಅಂತೆ. ಲಕ್ಷಣ ಸಂಪನ್ನನಾದ ಮಗನನ್ನು ನೋಡಿದರೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ. ತೊಡೆಯಲ್ಲಿ ಕೂಡಿಸಿದ, ಮಗುವನ್ನು ಮಾತಾಡಿಸಿದ, ಮಗ ಚೆನ್ನಾಗಿದ್ಯಾ, ನೀನು ಇಷ್ಟಷ್ಟು ಕಾಲ ಹರಿ ಇಷ್ಟಷ್ಟು ಕಾಲ ಚೆನ್ನಾಗಿರ್ತೇನೆ, ಆರಾಮವಾಗಿರ್ತೇನೆ ಮನಸ್ಸಲ್ಲೇ ಎಣಿಸಿದ. ಅಪ್ಪ ನೀನೆಷ್ಟು ಕಾಲ ಚೆನ್ನಾಗಿರ್ತೀ ಅಂತ ಕೇಳಿದ. ಸ್ವದೀತಂ ಉಚ್ಚತಾಂ, ಅಪ್ಪ ನೀನು ಅಧ್ಯಯನ ಮಾಡಿದ್ದೀಯಲ್ಲ. ಸ್ವದೀತಂ, ಸ್ವದೀತಂ ಅಂದ್ರೆ ನೀನೇನು ಅಧ್ಯಯನ ಮಾಡಿದ್ದಿ ಅದನ್ನು ಚೆನ್ನಾಗಿ ನನಗೆ ಹೇಳು. ಸು ಅಧೀತಂ ಸ್ವದೀತಂ, ಚೆನ್ನಾಗಿ ನೀನು ಅಧ್ಯಯನ ಮಾಡಿದ್ದೇನಿದೆ ಅದನ್ನು ಹೇಳು, ನಿಸ್ಸಂಕೋಚವಾಗಿ ಹೇಳಿಬಿಡು ಅಂತ ಹೇಳಿದ. ಪ್ರಹ್ಲಾದ ಹೇಳಿದ, ಸಿಕ್ಕಿದ ಅವಕಾಶ ಇನ್ಯಾವಾಗ ಹೇಳೋದು. ಈ ದೈತ್ಯರಿಗೆ ಹೇ ಉಪದೇಶ ಅಂದ್ರೆ ಭಾರಿ ಕಷ್ಟ, ಯಾಕೆಂದ್ರೆ ಮೊದಲನೇದ್ದು ಅವರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲವಾದ್ರಿಂದಲೇ ಅವರಿಗೆ ಟೈಮ್ ಅವಕಾಶ ಅಂತ ಇರುವುದಿಲ್ಲ. ಅವಕಾಶ ಇಲ್ಲವಾದ್ರಿಂದ ಕೇಳಲಿಕ್ಕಾಗುವುದಿಲ್ಲ, ಹೇಳಲಿಕ್ಕಾಗುವುದಿಲ್ಲ. ಪ್ರಹ್ಲಾದ ಕಾಯ್ತಿದ್ದಂತ, ಹೇಳಬೇಕು ಅಂತ. ಯಾರಿಗೆ ಹೇಳಬೇಕು ಅಂದ್ರೆ ಅಲ್ಲಿ ಕೇಳುವ ಒಂದು ಜೀವ ಉಂಟಲ್ಲ ಅದಕ್ಕೆ ಹೇಳಬೇಕು ಅಂತ. ಕೇಳದಿದ್ದ ಜೀವ ಹೇಗೂ ಕೇಳುವುದಿಲ್ಲ, ಕೇಳುವ ಜೀವನಿಗಾದರೂ ಕೇಳಿಸೋಣ ಅಂತ ಪ್ರಹ್ಲಾದ ಉಪದೇಶ ಪ್ರಾರಂಭ ಮಾಡಿದಂತೆ. ನಿಜವಾಗಿ ಅಯೋಗ್ಯನಿಗೆ ಹೇಳಬಾರದಂತೆ ಶಾಸ್ತ್ರ ಹೇಳುತ್ತೆ. ಅನಾವಿಷ್ಕುರು ಅನ್ವಯ, ಯಾರು ಅಯೋಗ್ಯ ಅಂದಂತಮ ಯೋಗ್ಯ ಅವನಿಗೆ ವಿಷ್ಣುವಿನ ಬಗ್ಗೆ, ವಿಷ್ಣುವಿನ ಗುಣಧರ್ಮಗಳ ಬಗ್ಗೆ ಉಪದೇಶನೇ ಮಾಡಬಾರದು. ಆದರೆ ಅದರಲ್ಲಿ ಪಕ್ಕದಲ್ಲೇ ಒಬ್ಬ ಕೂತಿದ್ದಾನಲ್ಲ ಒಳ್ಳೆಯ ಜೀವ, ಅವನನ್ನು ಉದ್ದೇಶ ಮಾಡಿ ಹೇಳಿದಂತೆ. ನಮ್ದು ಪ್ರವಚನ ಮಾಡುವಾಗ ನಮ್ದು ಉದ್ದೇಶ ಆಗಿರ್ಬೇಕಂತೆ. ನಿಜವಾಗಿ ಅನಾವಿಷ್ಕೃವನ್ ತತ್ವವನ್ನು ಇದು ವಿಶ್ವತಮಂ ಶಾಸ್ತ್ರಂ ಎಲ್ಲಿ ಬಟಾಬಯಲಲ್ಲಿ ಹೇಳಬಾರದಂತೆ. ನಮ್ಮ ಆಚಾರ್ಯರು ಗ್ರಾಮೇ ಗ್ರಾಮೀಣ ಸಾಮಾನ್ಯ ಎಲ್ಲ ಗ್ರಾಮೀಣರು ಸೇರಿದಂತಹ ಮಹಾಸಭೆಯಲ್ಲಿ ಪ್ರವಚನ ಮಾಡ್ತಿದ್ರಂತೆ. ಆದರೆ ಉದ್ದೇಶ ಏನಿತ್ತು? ಯೋಗ್ಯರಿಗೆ ಸಂದೇಶ ಮುಟ್ಟಬೇಕು ಅಂತ. ಪ್ರಹ್ಲಾದನ ಉದ್ದೇಶ ಏನಿತ್ತು ಅಂತಂದ್ರೆ ಅಯೋಗ್ಯನಿಗೆ ದೈತ್ಯನಿಗೆ ಮುಟ್ಟಬೇಕು ಅಂತಲ್ಲ. ಅದರ ಒಟ್ಟಿಗೆ ಯೋಗ್ಯ ಜೀವರಾಶಿ ಇದ್ದಾನಲ್ಲ ಅವನಿಗೆ ಅನ್ಯಾಯ ಆಗಬಾರದು, ಅವನಿಗೆ ಕೇಳಬೇಕು ಅಂತ ಅವನನ್ನು ಉದ್ದೇಶ ಮಾಡಿಕೊಂಡು ಪ್ರಹ್ಲಾದ ಹೇಳ್ತಾನಂತೆ. ಏನ್ ಹೇಳ್ತಾನೆ? ಅಪ್ಪ ಟೈಮ್ ಉಂಟಾ ಅಂತ ಕೇಳ್ತಾನೆ. ಹಾ ಹೇಳಪ್ಪ, ನಿನ್ನನ್ನು ಕೇಳಲಿಕ್ಕೋಸ್ಕರವೇ ಟೈಮ್, ನಾನು ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ದೆ ನಿನಗೋಸ್ಕರ, ಮಗನಿಗೋಸ್ಕರ ಅಂತ. ನಾನು ಸಿದ್ಧನಿದ್ದೇನೆ ಹೇಳು ಅಂತ ಪ್ರಹ್ಲಾದ ಪ್ರಾರಂಭ ಮಾಡ್ತಾನೆ. ಎಷ್ಟು ಒಳ್ಳೆಯ ಉಪದೇಶ ಶುರು ಮಾಡ್ತಾನೆ, ಹೇಳ್ತಾನೆ. ಅವನಿಗೆ ಹೇಳಿದ್ದು ಸ್ವದೀತಂ ಪ್ರಾಯಶ ಹಿರಣ್ಯಕಶಿಪುವಿನ ಬಗ್ಗೆ ಹೇಳ್ತಾನೆ, ಎಕನಾಮಿಕ್ಸಿನ ಬಗ್ಗೆ, ದುಡ್ಡು ಹೇಗೆ ಸಂಪಾದನೆ ಮಾಡುವುದು ಅಂತ ಹೇಳ್ತಾನೆ, ಜನರನ್ನು ನಿಯಂತ್ರಣೆ ಮಾಡುವುದು ಹೇಗೆ ಅಂತ ಹೇಳ್ತಾನೆ. ಏನೋ ಒಂದು ನಿರೀಕ್ಷೆ ಇತ್ತು ಅವನಿಗೆ, ಯಾವುದು ಇಲ್ಲ, ಪೂರ್ಣ ವಿರುದ್ಧ. ಅವನಿಗೆ ಆಗದಿದ್ದದ್ದು, ಅವನಿಗೆ ಯಾವುದು ಎಲರ್ಜಿಯೋ ಅದನ್ನೇ ಹೇಳಿದ. ದೈತ್ಯನಿಗೆ ಹಿಡಿಸಬಾರದು, ಯೋಗ್ಯ ಜೀವರಾಶಿಗೆ ಸಂತೋಷ ಆಗಬೇಕು, ಭಗವಂತ ಪ್ರೀತನಾಗಬೇಕು, ಅದನ್ನೇ ಹೇಳಿದ ಅಂತ. ಈ ಯೋಗ್ಯರದ್ದು ಕ್ರಮ ಹೇಗೆ ಅಂತಂದ್ರೆ, ಯಾರೇ ಇರಲಿ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ. ದೇವರ ಸರ್ವೋತ್ತಮತ್ವವನ್ನು ಸಾರಬೇಕು. ಹನುಮಂತ ದೇವರು ರಾಮನ ಸಭೆಯಲ್ಲಿ ರಾಮನ ಸರ್ವೋತ್ತಮತ್ವವನ್ನು ಸಾರಿದವರು, ಅವರ ಸ್ವಭಾವ ಹಾಗೆ. ಹಾಗೆಯೇ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮುಂಭಾಗದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದಿದ್ದವ, ಅವನ ಮುಂಭಾಗದಲ್ಲಿ ವಿಷ್ಣುವಿನ ಪಾರಮ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅವ ಹೇಳಿದ, ಭಕ್ತಿಶ್ಚೇತ್ ನವಲಕ್ಷಣ, ಒಂಬತ್ತು ರೀತಿಯಾಗಿರತಕ್ಕಂತಹ ಭಕ್ತಿಯ ಮಜಲುಗಳಿವೆ. ಭಕ್ತಿ ವ್ಯಕ್ತ ಆಗತಕ್ಕಂತಹ ಮಜಲುಗಳು ಒಂಬತ್ತು. ಅದು ಯಾವುದು? ಪ್ರಹ್ಲಾದ ಹೇಳ್ತಾನೆ, ಶ್ರವಣಂ ಕೀರ್ತನಂ. ಅಬ್ಬಾ ಅಂತ ಕಿವಿಯರಡಿಸಿ ಕೇಳಿದ, ಏನೋ ಒಂದು ಹೇಳ್ತಾನೆ ಅಂತ. ಮುಂದೆ ಬರಬಹುದು ಹಿರಣ್ಯಕಶಿಪೋಹೋ ಅಂತ ಬರಬಹುದು ಅಂತ ಲೆಕ್ಕಾಚಾರ ಮಾಡಿದ. ಶ್ರವಣಂ ಕೀರ್ತನಂ ಇಲ್ಲ ವಿಷ್ಣೋ ಬೇಕು ಅಂತ ಹೇಳಿದ. ಅಪ್ಪ ನಿರೀಕ್ಷೆ ಮಾಡಿದ್ದ ಕಶಿಪೋಹೋ ಹಿರಣ್ಯಸ್ಯ ಅಂತ ಎಲ್ಲಾದರೂ ಬರಬಹುದು, ಹಿರಣ್ಯನೂ ಬರಲಿಲ್ಲ ಕಶಿಪೂ ಬರಲಿಲ್ಲ. ಯಾಕೆಂದ್ರೆ ಸಾಧನೆ ಮಾಡುವಾಗ ಹಿರಣ್ಯನೂ ಬರಬಾರದು ಕಶಿಪೂ ಬರಬಾರದು. ಕಶಿಪು ಅಂದ್ರೆ ಬೆಡ್ಡಿಂಗ್, ಹಿರಣ್ಯ ಅಂದ್ರೆ ಬಂಗಾರ, ಎರಡೂ ಬರಬಾರದು. ಹಿರಣ್ಯ ಬಂದರೂ ಸಾಧನೆ ಆಗುವುದಿಲ್ಲ, ಚಾಪೆ ಹಾಸಿಗೆ ಬಂದರೆ ಚಾಪೆ ಮಲಗುವುದು ಅಷ್ಟೇ ಆಗಿಬಿಡುತ್ತೆ. ಅದರಿಂದ ಹಿರಣ್ಯನೂ ಬೇಡ ಕಶಿಪು ಬೇಡ. ಯಾರು ಬೇಕು ನಮಗೆ? ವಿಷ್ಣೋಹೋ ಹೇಳಿದ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಹೇಳಿದ ಒಂಬತ್ತು, ಹೇಳಿದ ಒಂಬತ್ತು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಮತ್ತೆ ವ್ಯಾಖ್ಯಾನ ಮಾಡಿದ ಪ್ರಹ್ಲಾದ, ಎಲ್ಲಿಯಾದರೂ ಹಿರಣ್ಯಕಶಿಪೋ ಅಂತ ಸೇರಿಸ್ತಾನ ಅಂತ ಹೇಳ್ತಾನೆ ಪ್ರಹ್ಲಾದ. ಅಪ್ಪ ಅದಕ್ಕೆ ವ್ಯಾಖ್ಯಾನ ಏನು ಗೊತ್ತೋ? ವಿಷ್ಣೋಹೋ ಶ್ರವಣಂ, ವಿಷ್ಣೋಹೋ ಕೀರ್ತನಂ, ವಿಷ್ಣೋಹೋ ಸ್ಮರಣಂ, ವಿಷ್ಣೋಹೋ ಪಾದಸೇವನಂ, ವಿಷ್ಣೋಹೋ ಅರ್ಚನಂ, ವಿಷ್ಣೋಹೋ ದಾಸ್ಯಂ, ವಿಷ್ಣೋಹೋ ಸಖ್ಯಂ, ವಿಷ್ಣೋಹೋ ಆತ್ಮನಿವೇದನಂ. ಭಗವಂತನಿಗೆ ತನ್ನನ್ನು ಒಪ್ಪಿಸಿತು. ಆತ ಸಾಕೋ ಸಾಕಾಯ್ತು, ಇನ್ನೊಂದ್ಸಲ ಮಗನಿಗೆ ಪರೀಕ್ಷೆ ಮಾಡುವುದೇ ಬೇಡ ಅಂತ, ಮಾಡಲೇ ಇಲ್ಲಂತೆ. ಇನ್ನೊಂದ್ಸಲ ಪರೀಕ್ಷೆನೂ ಸಾಕು, ಎರಡು ಪರೀಕ್ಷೆಯಲ್ಲಿ ಅವನ ಜೀವನೇ ಹೋಯ್ತಂತೆ. ನಿಲ್ಲಿಸ್ತಾನ ಪ್ರಹ್ಲಾದ, ಮೈಕ್ ಕೊಟ್ರೆ ನಿಲ್ಲಿಸುವುದಿಲ್ಲ, ಅವನು ಕೊಟ್ಟ ಟೈಮಿನ ತನಕ ಹೇಳ್ತಲೇ ಹೋದ. ಹೇಳ್ದ ವಿಷ್ಣೋಹೋ ಶ್ರವಣಂ. ಮುದಾದ ಮಾಡಬೇಕಾದ್ದು ಏನು ಅಂದ್ರೆ, ದೇವರ ಬಗ್ಗೆ ನಾವು ಕೇಳಬೇಕು. ಎಲ್ಲ ಹೇಳುವುದುಂಟು, ದೇವರ ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ. ಪ್ರಹ್ಲಾದ ಹೇಳ್ತಾನೆ, ಎಂಥದ್ದು ಧ್ಯಾನ ಮಾಡ್ತೀರಿ ನೀವು? ಏನು ಅಂತ ಧ್ಯಾನ ಮಾಡೋದು? ಮನಸ್ಸಿನಲ್ಲಿ ಚಿಂತನೆ ಮಾಡೋದು. ಮನಸ್ಸಲ್ಲಿ ಏನು ಚಿಂತನೆ ಮಾಡಬೇಕು? ಮನಸ್ಸಿನ ಸ್ವಭಾವ ಏನು ಅಂತಂದ್ರೆ, ಹೊರಗಿನಿಂದ ಏನು ವಸ್ತು ಸಿಕ್ಕಿದೆ ಅದನ್ನು ಧ್ಯಾನ ಮಾಡುವಂತಹದ್ದು ಮನಸ್ಸಿನ ಸ್ವಭಾವ. ಕಣ್ಣು ಮುಚ್ಚಿದ್ರೆ ಏನು ಹೇಳುತ್ತೆ ಮನಸ್ಸು ಅಂದ್ರೆ, ಕಣ್ಣು ತೆರೆದಾಗ ಏನು ನೋಡಿತ್ತೋ ಅದನ್ನು ಮನಸ್ಸು ಆಲೋಚನೆ ಮಾಡುತ್ತೆ. ಕಿವಿ ಅಲ್ಲಿಸಿ ಏನು ಕೇಳಿತ್ತು ಅದನ್ನು ಮನಸ್ಸು ಅದನ್ನು ರಿಪಿಟೇಷನ್ ಮಾಡುತ್ತೆ. ಅದರಿಂದ ಮನಸ್ಸು ಒಂದು ರೀತಿಯಲ್ಲಿ ಕ್ಯಾಸೆಟ್ ಇದ್ದಾಗೆ, ಒಂದೋ ವಿಡಿಯೋ ಇದ್ದಾಗೆ, ಅದು ಯಾವ ಫೋಟೋವನ್ನು ತೋರಿಸ್ತದೆ ಅಂತಂದ್ರೆ, ಯಾವುದು ಕ್ಯಾಮರಾ ಗ್ರಹಿಸಿತ್ತೋ ಅದು ಕಿವಿಯೋ ಅಥವಾ ಕಣ್ಣು ಏನು ಹೇಳಿತ್ತು ನೋಡಿತ್ತು ಅದನ್ನು ಮರುಕಳಿಸುವಂತಹದ್ದು, ಮನನೆ ಮಾಡುವಂತಹದ್ದು ಮನಸ್ಸಿನ ಸ್ವಭಾವ. ಅದಕ್ಕೆ ಹೇಳಿದ, ಮನನೆ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾಗಿದ್ರೆ ಮೊದಲು ಶ್ರವಣ ಮಾಡಬೇಕು. ನಮ್ಗೆ ಅದೆಲ್ಲ ತಾಳ್ಮೆ ಇಲ್ಲ. ಎಂತಂದ್ರೆ ಧ್ಯಾನ, ಮೆಡಿಟೇಷನ್ ಅಂತ ಒಳ್ಳೆ ಶಬ್ದ ಒಂದು ಸಿಕ್ಕಿಬಿಟ್ಟಿದೆ ನೋಡಿ, ಅರ್ಥ ಇಲ್ಲದಿದ್ದೊಂದು ಶಬ್ದ ಮೆಡಿಟೇಷನ್ ಧ್ಯಾನ. ಎಂಥದ್ದು ಧ್ಯಾನ? ಧ್ಯಾನ ಅಷ್ಟೇ, ಎಂಥದ್ದು ಇಲ್ಲ ಅದು ಅಷ್ಟೇ. ಕಣ್ಣು ಮುಚ್ಚಿದ್ರೆ ಏನು ಕಾಣಬೇಕು? ಕಣ್ಣು ತೆರೆದಾಗ ಏನು ನೋಡಿದ್ದೇವೆ ಅಷ್ಟನ್ನೇ ಮನಸ್ಸಲ್ಲಿ ಆಲೋಚನೆ ಮಾಡಬೇಕು. ಅದಕ್ಕೆ ವಿಷ್ಣೋ ಶ್ರವಣಂ, ವಿಷ್ಣುವಿನ ಬಗ್ಗೆ ನಾವು ಕೇಳಬೇಕಂತೆ. ಮೊಟ್ಟ ಮೊದಲು ನಾವು ಕೇಳಬೇಕಂತೆ, ಕೇಳಿಸಿ ಮನಸ್ಸಲ್ಲಿ ತುಂಬಿಸಿಕೊಳ್ಬೇಕು. ಮನಸ್ಸಲ್ಲಿ ತುಂಬಿಸಿದರೆ ತುಂಬಿಸಿದ್ದನ್ನು ಮನಸ್ಸು ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡಿ ಮತ್ತೆ ಅದನ್ನು ಧ್ಯಾನ ಮಾಡಲಿಕ್ಕೆ ತೊಡಗ್ತದೆ. ಆದ್ರಿಂದ ಶ್ರವಣ ಎಂಬಂತಹದ್ದು ಮೊದಲು ನಾವು ಮಾಡಬೇಕಾಗಿರತಕ್ಕಂಥದ್ದು. ಮನಸ್ಸಿಗೆ ಕೇಳಿಸಬೇಕು. ಮನಸ್ಸಿನ ಸಹಜವಾದ ಪ್ರವೃತ್ತಿ ಮುಂದೇನು ಮುಂದೇನು ಅಂತ ಹೊರಗೆ ನೋಡುವಂತಹದ್ದು ಮನಸ್ಸಿನ ಸ್ವಭಾವ. ಆ ಮನಸ್ಸು ಹೊರಗಿದ್ದನ್ನು ಬಯಸುವುದನ್ನು ನಿಲ್ಲಿಸಿ ಒಳಗೇ ಅದಕ್ಕೆ ಆಹಾರವನ್ನು ನಾವು ವ್ಯವಸ್ಥೆ ಮಾಡಬೇಕಂತ. ಅದಕ್ಕೆ ಶ್ರವಣ ಅನ್ನುವಂತಹದ್ದು ಮುಖ್ಯವಾಗಿರತಕ್ಕಂತಹ ಅಂಗ. ಈ ಕೇಳುವುದನ್ನು ನಾವು ಅಭ್ಯಾಸ ಮಾಡದೆ ಹೋದರೆ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ಧ್ಯಾನಕ್ಕೆ ಕೂತಾಗ ಹೇಗೆ ಧ್ಯಾನ ಮಾಡಬೇಕು? ಧ್ಯಾನಕ್ಕೆ ಕೂತೆವು, ಧ್ಯಾನಕ್ಕೆ ಕೂತರೆ ವಿಷ್ಣುವಿನ ಧ್ಯಾನ ಮಾಡಬೇಕು ಅಂತ ಹೊರಟೆವು ಅಂತ ಇಟ್ಕೊಳ್ಳಿ. ಆಗ ಹೇಳುತ್ತೆ, ಇವತ್ತು ಚೌತಿ ಅಲ್ವಾ, ಗಣಪತಿದು ಧ್ಯಾನ ಮಾಡಿದ್ರೆ ಹೇಗೆ? ಗಣಪತಿ ಬರ್ತಾನೆ, ಗಣಪತಿಯ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಹೊರಟ್ರೆ ನಿನ್ನೆ ಗೌರಿ ಹಬ್ಬ ಅಲ್ವಾ, ಗೌರಿಯಮ್ಮ ಬಂದ್ರೆ ಹೇಗೆ? ನಿತ್ಯ ದಿನಕ್ಕೊಂದು ಹಬ್ಬ ಉಂಟೇ ಉಂಟು ನಮಗೆ. ಹಾಗಾಗಿ ದಿನಕ್ಕೊಂದು ದೇವರು ಬರ್ಲಿಕ್ಕೆ, ದಿನಕ್ಕೊಂದು ದೇವರನ್ನು ನೋಡಿ ನೋಡಿ ಕ್ಷಣಕ್ಕೊಂದು ದೇವರು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವ ದೇವರಿಗೂ ಸ್ಥೈರ್ಯ ಇಲ್ಲವೇ ಇಲ್ಲ. ದೇವರು ಹೋಗ್ತಾರೆ ಮತ್ತೆ ನಮ್ಮ ಇಷ್ಟ ದೇವರೇ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ. ಆದ್ದರಿಂದ ಆ ಮನಸ್ಸಿಗೆ ಸರಿಯಾದಂತಹ ವಿಚಾರಧಾರೆಯನ್ನು ನಾವು ಕೊಟ್ಟರೆ ಮಾತ್ರ ಅದು ಧ್ಯಾನ ಮಾಡಲಿಕ್ಕೆ ಸಾಧ್ಯ. ನಿರಂತರವಾಗಿ ಪಾಠ ಕೇಳುವುದು ಬೇಕು. ಶ್ರವಣ ನಿರಂತರ ಕೇಳಬೇಕು. ವಿಷ್ಣೋ ಶ್ರವಣ ನಿರಂತರ ಕೇಳುವಿಕೆ ಅಂತ. ನಮ್ದು ಏನಾಗಿದೆ ಅಂತಂದ್ರೆ ದೇವರ ಬಗ್ಗೆ ಕೇಳುತ್ತೇವೆ, ಕೇಳುವುದಿಲ್ಲ ಅಂತೇನು ಅಲ್ಲ. ಕೇಳುವುದಕ್ಕಿಂತ ಜಾಸ್ತಿ ಕೇಳದಿದ್ದದ್ದೇ ಜಾಸ್ತಿ ಅಲ್ಲ. ದೇವರ ಬಗ್ಗೆ ಕೇಳುವುದಕ್ಕಿಂತ ಇನ್ನೊಂದರ ಬಗ್ಗೆ ಕೇಳುವುದೇ ಜಾಸ್ತಿ ಅಲ್ಲ. ಇನ್ನೊಂದರ ಬಗ್ಗೆ ನೋಡುವುದೇ ಜಾಸ್ತಿ. ಕಿವಿಗಿಂತ ಕಣ್ಣಿಗೆ ಶಕ್ತಿ ಜಾಸ್ತಿ ಅಂತ. ಅದರಿಂದ ಕಿವಿಗೆ ಕೇಳಿದ್ದಕ್ಕಿಂತ ಕಣ್ಣಿಂದ ಏನು ನೋಡ್ತೇವೆ ಅದು ಕಣ್ಣಿನ ಪ್ರಭಾವ ಜಾಸ್ತಿ. ಹಾಗಾಗಿ ಕಣ್ಣಲ್ಲಿ ನೋಡಿದ್ದೇ ಮನಸ್ಸಲ್ಲಿ ಬರುವಂತಹದ್ದು. ಅದರಿಂದ ಕಣ್ಣಿನ ಶಕ್ತಿಯನ್ನು ತಡೆದು ಕಿವಿಯ ಶಕ್ತಿ ಕೆಲಸ ಮಾಡಬೇಕಾಗಿದ್ರೆ ಅದು ಕಿವಿಯಿಂದ ನಿರಂತರ ಕೇಳಬೇಕು. ಒಬ್ಬ ಕವಿ ಹೇಳ್ತಾನೆ, ನಮ್ದು ಪ್ರಯತ್ನ ಮಾಡಿದ್ರೆ ಹೇಗೆ ಸಾಧ್ಯ ಅದು ಅಂತ. ಅದನ್ನು ಭೇದಿಸ್ಲಿಕ್ಕಾಗದೆ ಇದ್ದದ್ದನ್ನು ಭೇದಿಸ್ಲಿಕ್ಕೆ ಸಾಧ್ಯ. ಮನಸ್ಸು ಗಟ್ಟಿಯಾಗಿರ್ತಕ್ಕಂಥ ಒಂದು ಬಂಡೆಕಲ್ಲು ಅಂತ ಇಟ್ಟುಕೊಳ್ಳಿ. ಸಾಮಾನ್ಯಕ್ಕೆ ಅದು ಕರಗುವಂತಹದ್ದಲ್ಲ. ಆ ಮನಸ್ಸನ್ನು ನಾವು ಕರಗಿಸಬೇಕಾಗಿದ್ರೆ ಒಂದೊಂದು ಮಾರ್ಗ ಇದೆ. ಅದೆಂತ ಶ್ರವಣ ಅಂತ. ಅದು ಹೇಗೆ ಅಂತಂದ್ರೆ ಒಂದು ಬಂಡೆಕಲ್ಲಿದೆ ಅಂತ ಇಟ್ಟುಕೊಳ್ಳಿ. ಆ ಬಂಡೆಕಲ್ಲನ್ನು ನಾವು ಕೊರೆಯಲಿಕ್ಕೆ ಸಾಧ್ಯ ಇಲ್ಲ. ಕೊರೆಯಬೇಕು, ತೂತು ಮಾಡಬೇಕು. ಅದನ್ನು ಹೇಗೆ ತೂತು ಮಾಡಬೇಕು? ಅದಕ್ಕೊಂದು ಮಾರ್ಗ ಇದೆ ಅಂತ ಒಬ್ಬ ಹೇಳ್ತಾನೆ. ಈ ನಿರಂತರ ಧಾರೆ ಬೀಳುತ್ತಲ್ಲ ನೀರಿನ ಹನಿ, ಆ ಬೀಳುವ ಜಾಗದಲ್ಲಿ ಒಂದು ಬಂಡೆಕಲ್ಲು ಇಡಿ. ಗ್ರಾವಣ್ಯಪಿ ನಿಮ್ನತಾಮಾದ ದಾತಿ ಅಂತ ಹೇಳ್ತಾನೆ. ಬಂಡೆಕಲ್ಲಲ್ಲಿಯೂ ತೂತು ಮಾಡಲಿಕ್ಕೆ ಸಾಧ್ಯ ಅಂತ. ನಿರಂತರ ನೀರು ಬೀಳ್ತಾ 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 ಇದ್ರೆ ಬಂಡೆಕಲ್ಲು ಕಡಿಯುವ ಕಲ್ಲಾಗಿ ಬಿಡುತ್ತೇನೆ. ನಿರಂತರ ಪತನ ಉಂಟಲ್ಲ, ಅದು ಇನ್ನೊಂದರಲ್ಲಿ ತೂತನ್ನು ಮಾಡುವ ಶಕ್ತಿ ಉಳ್ಳತ್ತು. ನಮ್ಮ ಮನಸ್ಸಿನಲ್ಲಿ ಹೀಗೆ ಕೊರೆಯಬೇಕಾಗಿದ್ರೆ, ಭಗವಂತನ ಭಕ್ತಿ ಅದು ಮೇಲಕ್ಕೆ ಚಿಮ್ಮಬೇಕಾಗಿದ್ರೆ, ಆ ಮನಸ್ಸನ್ನು ಒಡೆಯಬೇಕಾದ್ರೆ, ಮನಸ್ಸಿನ ಬಂಡೆ ಒಡೆಯಬೇಕಾಗಿದ್ರೆ ಒಂದೇ ಮಾರ್ಗ. ಈಗ ಒಂದು ಕಲ್ಲಿದೆ, ಆ ಕಲ್ಲನ್ನು ಸುಳ್ಳು ಮಾಡಬೇಕಾದ್ರೆ ಒಂದು ಸಲ ಹೊಡೆದ್ರೆ ಸಾಕಾಗುವುದಿಲ್ಲ, ಮತ್ತೆ ಹೊಡೆಯುತ್ತಲೇ ಇರಬೇಕು, ಹೊಡೆದ ಜಾಗಕ್ಕೇ ಹೊಡೆಯುತ್ತಾ ಇರಬೇಕು. ಆವಾಗ ಬಂಡೆ ಕಲ್ಲನ್ನು ಸುಳ್ಳು ಮಾಡಲಿಕ್ಕಾಗುತ್ತೆ. ತೆಂಗಿನಕಾಯಿ ಹೊಡೆಯುತ್ತಾರೆ ನೋಡಿ, ನೋಡ್ಬೇಕು, ತಮಾಷೆ ಇರ್ತದೆ. ಈ ಅಭ್ಯಾಸ ಇದ್ದವರು ಬೇರೆ, ಈ ತಮಾಷೆ ಮಾಡ್ತಾರ ಪೂಜಾರಿಗಳು, ಪೂಜಾರಿಗಳು ತಮಾಷೆ ಮಾಡ್ತಾರೆ ನೋಡಿ. ಇನ್ನೊಂದ್ಸಲ ಬರಲಿ ಅವರು, ತೆಂಗಿನಕಾಯಿ ಹೊಡೆಯಿರಿ ಅಂತೇಳಿ ಅವರ ಕೈಯೇ ಹೊಡ್ಕೊಂಡು ಬಿಡ್ತಾರೆ. ತೆಂಗಿನಕಾಯಿ ಹೊಡೆಯಬೇಕು, ಪಾಪ ಒಂದ್ಸಲ ಹೊಡೆದ್ರೆ ಮಧ್ಯಕ್ಕೆ ಬೀಳುತ್ತೆ, ಇನ್ನೊಂದ್ಸಲ ಹೊಡೆದ್ರೆ ಆಚೆಗೆ ಬೀಳುತ್ತೆ, ಇನ್ನೊಂದ್ಸಲ ಹೊಡೆದ್ರೆ ಆಚೆಗೆ ಬೀಳುತ್ತೆ. ತೆಂಗಿನಕಾಯಿ ಹೊಡಿಲಿಕ್ಕೆ ಆಗುದಿಲ್ಲ, ಕೊನೆಗೆ 10 ಚೂರಾಗಿ ಬಿಡುತ್ತೆ. 2 ಸರಿಯಾದ ಹೋಲ್ ಮಾಡಬೇಕು. ಸಾಧ್ಯನಾ? ಈ ಪೂಜಾರಿಗಳು ಎಕ್ಸ್ಪರ್ಟ್ ಇರ್ತಾರೆ ನನ್ನ, ಅವ್ರಿಗೆ ತೆಂಗಿನಕಾಯಿ ಹೊಡೆದು 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 ತಲೆ ಹೊಡೆದಲ್ಲ, ತೆಂಗಿನಕಾಯಿ ಹೊಡೆದು 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 ಅವ್ರಿಗೆ ಅಭ್ಯಾಸ ಇರ್ತದೆ. ಎಲ್ಲಿ ಪೆಟ್ಟು ಬಿದ್ದಿರ್ತದೆ ಅಲ್ಲಿಗೆ ಹೊಡಿತಾರೆ, ಅಲ್ಲಿಗೆ ಮತ್ತೆ ಹೊಡಿತಾರೆ. ಅದು 2 ಇಬ್ಬಾಗವಾಗಿ ಸರಿ ಸಿಳಿ ಹೋಗುತ್ತೆ. ಯಾಕೆಂದ್ರೆ ಪೆಟ್ಟು ಎಲ್ಲಿ ಬಿದ್ದಿರ್ತದೆ ಅಲ್ಲಿಯೇ ಮತ್ತೊಂದು ಬಿಟ್ಟು ಬಿಡಬೇಕು, ಅಲ್ಲಿಯೇ ಮತ್ತೊಂದು ಬಿಟ್ಟು ಬಿಡಬೇಕು. ಒಂದೊಂದು ಕಡೆ ಬಿದ್ದರೆ ಆಗುವುದಿಲ್ಲ. ಹಾಗೆ ಮನಸ್ಸಿಗೆ ಒಂದೇ ವಿಷಯದ ಬಗ್ಗೆ ಚಿಂತನೆ ಶ್ರವಣ ಆಗ್ತಲೇ ಇರಬೇಕು. ಅದು ಒಂದೇ ಬಗ್ಗೆ ಕೇಳ್ತಾ 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 ಇದ್ರೆ ಮನಸ್ಸನ್ನೂ ಒಡೆಯಲಿಕ್ಕೆ ಸಾಧ್ಯ, ಮನಸ್ಸಲ್ಲಿಯೂ ತೂತು ಮಾಡಲಿಕ್ಕೆ ಸಾಧ್ಯ, ಅಲ್ಲಿದ್ದ ಭಕ್ತಿ ಮೇಲೆ ಚಿಮ್ಮಲಿಕ್ಕೆ ಸಾಧ್ಯ. ಅದರಿಂದ ನಿರಂತರವಾದ ಶ್ರವಣ. ಅದಕ್ಕೆ ಹೇಳಿದ್ದು ಅದು ಅತ್ಯಶಕ್ಯೇತು ನಿತ್ರ ಅದು ಪುನರೇವ ಸಮಭ್ಯತೆಯೇತು ಅಂತ ಆಚಾರ್ಯರು ಹೇಳಿದ್ದು. ಅದಕ್ಕೆ ನಿರಂತರ ನಾವು ಕೇಳಬೇಕು. 23 ಗಂಟೆ ಬೇರೆ ಕೆಲಸ, 1 ಗಂಟೆ ದೇವರ ಬಗ್ಗೆ ಅಲ್ಲ, ತಿರುಗಮುರುಗ ಆಗಬೇಕು. 23 ತಾಸು ದೇವರ ಬಗ್ಗೆ ಚಿಂತನೆ ವಂತನೆ ಆಗಬೇಕು. ಇದಕ್ಕೆ ಶ್ರವಣ ಆವೃತ್ತಿ ಅಸಕೃದುಪದೇಶ ಲಿಂಗಾಚ ಅಂತ ವಿದಿವ್ಯಾಸ್ತಿಯವರಿಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಆತ್ಮ ತತ್ವಮಸಿ ತತ್ವಮಸಿ ಅಂತ ಎಷ್ಟು ಬಾರಿ ಹೇಳುತ್ತಾರೆ, ಹೇಳಿದ್ದನ್ನೇ ಹೇಳುತ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಹೇಳಿದ್ದನ್ನೇ ಹೇಳಿದರೆ, ಹೇಳಿದ್ದಲ್ಲಿಗೆ ಪೆಟ್ಟು ಬಿದ್ದರೆ ಅದು ಬೇಗ ನಮಗೆ ಗ್ರಹಣೆ ಆಗುತ್ತೆ, ದೃಢವಾಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಹೇಳಿದ ವಿಷಯವನ್ನೇ ಮತ್ತೆ ಹೇಳಬೇಕಂತೆ. ಅದರಿಂದ ನಿತ್ಯ ವಿಷ್ಣುವಿನ ಬಗ್ಗೆ ಕೇಳಬೇಕು, ಶ್ರವಣಂ ದೇವರ ಬಗ್ಗೆ ಕೇಳಬೇಕು, ಶ್ರವಣಂ ಕೀರ್ತನಂ. ಆಮೇಲೆ ನಾವು ಏನು ಕೇಳಿರ್ತೇವೆ ಅದನ್ನು ಕೀರ್ತನಂ ಇನ್ನೊಬ್ಬರಿಗೆ ಹೇಳಬೇಕು. ನಾವು ಕೇಳುವುದು ಯಾಕೆ ಅಂತಂದ್ರೆ ಇನ್ನೊಬ್ಬರಿಗೆ ಕೇಳಿಸ್ಲಿಕ್ಕೋಸ್ಕರ. ಹಾಗಾದ್ರೆ ಭಾರಿ ಖುಷಿ ಆಯ್ತು. ನಾವು ಹೇಳುತ್ತೇವೆ ಕೇಳ್ತೇವೆ ಯಾಕೆಂದ್ರೆ ಇನ್ನೊಬ್ಬರಿಗೆ ಹೇಳಿದ್ರೆ ರಗಳೆ ಮುಗಿಯಿತು ಅಂತ, ಮತ್ತೆ ಖಾಲಿ ಆಗುವುದು ಅಂತ ಅಲ್ಲ. ಒಂದು ಮಾತು ಸತ್ಯ ನೋಡಿ, ಇನ್ನೊಬ್ಬರಿಗೆ ಕೀರ್ತನೆ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಇನ್ನೊಬ್ಬರಿಗೆ ಹೇಳಬೇಕಾಗಿದ್ರೆ ಮೊದಲು ನಾವು ಕೇಳಬೇಕು. ನಾವು ಕೇಳದೆ ಇನ್ನೊಬ್ಬರಿಗೆ ಹೇಳಲಿಕ್ಕಾಗುವುದಿಲ್ಲ. ದೇವರು ಅದಕ್ಕೆ ಏನ್ ಮಾಡಿದ್ದಾನೆ ಗೊತ್ತೋ, ಬಾಯಿಯ ಪಕ್ಕದಲ್ಲಿ ಕಿವಿ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ನಿನ್ನ ಶಬ್ದ ಮೊದಲು ಕೇಳೋದು ನಿನ್ನ ಕಿವಿಗೆ, ಆಮೇಲೆ ಉಳಿದ ಕಿವಿಗಳಿಗೆ ಹೋಗಿ ಮುಟ್ಟುವುದು. ಆದ್ರಿಂದ ನೀನು ಹೇಳಿದ್ದನ್ನು ಮೊದಲು ನೀನು ಕೇಳಬೇಕು. ಅದನ್ನ ಹೇಳಿದೆ ಅಂತಂದ್ರೆ ನೀನು ಕೇಳಿದ್ದಿ ಅಂತ ಅರ್ಥ. ಕೇಳಿದ್ದಿ ಅಂದ್ರೆ ಅದು ನಿನ್ನ ಮನಸ್ಸಲ್ಲಿ ಗಟ್ಟಿ ಉಳಿತದೆ ಅಂತ ಅರ್ಥ. ಅದು ಬಿಡ್ಲಿಕ್ಕಲ್ಲ ಹೇಳೋದು, ಇನ್ನಷ್ಟು ಗಟ್ಟಿ ಮಾಡ್ಲಿಕ್ಕೋಸ್ಕರ ಹೇಳೋದು. ಅಂದ್ರೆ ಕೇಳುವಾಗ ಒಂದೇ ಕೆಲಸ ಕೇಳುವುದು ಮಾತ್ರ, ಹೇಳುವಾಗ ಎರಡು ಕೆಲಸ, ಒಂದು ಹೇಳುವುದು ಒಂದು ಕೇಳುವುದು, ಎರಡು ಕೆಲಸ ಇರ್ತದೆ. ಆದ್ರಿಂದ ಹೇಳುವುದರಿಂದ ನಮ್ಮ ಮನಸ್ಸಿಗೂ ಗಟ್ಟಿಯಾಗುತ್ತೆ, ಇನ್ನೊಬ್ಬರಿಗೂ ಗಟ್ಟಿಯಾಗುತ್ತೆ, ಇನ್ನೊಬ್ಬರಿಗೆ ಗಟ್ಟಿ ಮಾಡ್ಲಿಕ್ಕೋಸ್ಕರ ನಾವು ಗಟ್ಟಿ ಮಾಡಿಕೊಳ್ಳುತ್ತೇವೆ. ಆದ್ರಿಂದ ಶ್ರವಣ ಕೀರ್ತನ ಎರಡೂ ಪರಸ್ಪರ ಪೂರಕವಾಗಿರತಕ್ಕಂತಹದ್ದು. ಶ್ರವಣ ಎಷ್ಟು ಮುಖ್ಯ, ಕೀರ್ತನ ಅಷ್ಟೇ ಮುಖ್ಯ. ಇನ್ನೊಬ್ಬರಿಗೆ ಹೇಳಬೇಕು ಅಂತಾದಾಗ ನಾವು ಭಾರಿ ಏಕಾಗ್ರ ಚಿತ್ತವಾಗಿ ಕೇಳ್ತೇವೆ. ನಾವು ಇನ್ನೊಬ್ಬರಿಗೆ ನಾವು ಒಪ್ಪಿಸಬೇಕು ಅಂತ ಇಟ್ಕೊಳ್ಳಿ, ಆಗ ಭಾರೀ ಜಾಗೃತೆಯಿಂದ ಕೇಳ್ತೇವೆ. ನಾಳೆ ಪರೀಕ್ಷೆ ಉಂಟು ಅಂತ ಇಟ್ಕೊಳ್ಳಿ, ನಾವು ಪಾಠ ಕೇಳ್ತೇವೆ, ಎಷ್ಟು ಆ ತನ್ಮಯರಾಗಿ ಕೇಳ್ತೇವೆ. ಆ ಚೈಚೆ ಗಲಾಟೆ ಮಾಡದೆ, ಯಾರಾದರೂ ಗಲಾಟೆ ಮಾಡಿದ್ರೆ ಎಷ್ಟು ಅಂತ ಹೇಳ್ತೇವೆ, ಅಷ್ಟು ನಿಸ್ತಬ್ಧರಾಗಿ ಅದನ್ನು ಕೇಳ್ತೇವೆ ನಾವು. ಯಾಕೆಂದ್ರೆ ಇನ್ನೊಂದು ಕಡೆ ಒಪ್ಪಿಸಬೇಕು ಅಂತ ಜವಾಬ್ದಾರಿ ನಮಗಿರ್ತದೆ. ಆಗ ಕೀರ್ತನೆಗೆ ಉತ್ತರವಾಗಿ ನಾವು ಕೇಳ್ತೇವೆ ಅಂತಂದ್ರೆ ಚೆನ್ನಾಗಿ ನಾವು ಕೇಳ್ತೇವೆ. ಅದಕ್ಕೆ ಹೇಳಿದ್ರು ಶ್ರವಣದ ಫಲ ಅದು ಕೀರ್ತನ. ನಾವು ಇನ್ನೊಬ್ಬರಿಗೆ ಹೇಳಬೇಕು, ನಾವು ಕೇಳಬೇಕು. ಈ ಸ್ವಾರ್ಥಿಗಳಾಗಬಾರದು. ನಮ್ಮ ಸ್ವಭಾವ ಏನು ಅಂತಂದ್ರೆ, ನಾನು ಕೇಳಬೇಕು, ಇನ್ನೊಬ್ಬರಿಗೆ ಹೇಳಿದ್ರೆ ಅವರಿಗೂ ಗೊತ್ತಾದ್ರೆ, ಅವರು ಮೋಕ್ಷಕ್ಕೆ ಹೋದ್ರೆ ನನಗಿಂತ ಮುಂಚೆನೆ ಮೋಕ್ಷಕ್ಕೆ ಹೋದ್ರೆ ಛ, ನಮಗೆ ಅದೊಂದು ಒಳಗಿಂದ ಸೇರಿಕೊಳ್ತದೆ. ನಿರ್ಮತ್ಸರಾನ ಸತಾನ್. ನಾವು ಕೇಳಿದ್ದು ದೃಢವಾಗಬೇಕಾದ್ರೆ ಕೀರ್ತನ ಬೇಕು. ಸಂಕೀರ್ತನಂ ಯಜ್ಞೈ ಸಂಕೀರ್ತನ ಪ್ರಾಯಿ. ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಯಜ್ಞ ಅಂತ ಹೇಳಿದ್ರು, ಒಂದು ಯಜ್ಞ ಮಾಡಿದ್ರೆ ಎಷ್ಟು ಪುಣ್ಯ, ಕೀರ್ತನೆ ಸಂಕೀರ್ತನೆ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಅಂತ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಯಜ್ಞದಲ್ಲಿ ಹೇಗೆ ನಾವು ಒಂದು ಆಹುತಿಯನ್ನು ಕೊಡಬೇಕೋ, ಅಗ್ನಿಯಲ್ಲಿ ಆಹುತಿ ಕೊಡಬೇಕೋ, ಈ ಕೀರ್ತನೆಯಲ್ಲಿ ಸಂಕೀರ್ತನೆಯಲ್ಲಿ ಒಂದು ಆಹುತಿ ಕೊಡ್ಲಿಕ್ಕುಂಟು. ಎಲ್ಲಿ ಆಹುತಿ ಕೊಡತಕ್ಕಂತಹದ್ದು, ಇಂದ್ರಿಯ ಅಗ್ನಿಜು ಜುಕ್ಪತಿ, ಆ ಕಿವಿ ಎಂಬಂತಹ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವಂತಹದ್ದು, ಶಬ್ದ ದ್ರವ್ಯವನ್ನು ಹೋಮಿಸುವಂತಹ ಕ್ರಮ ಇದು ಯಜ್ಞ. ಇದು ಯಜ್ಞೈ ಸಂಕೀರ್ತನ ಪ್ರಾಯೈ, ಸಂಕೀರ್ತನವೇ ಪ್ರಧಾನವಾಗಿರ್ತಕ್ಕಂತಹ ಯಜ್ಞ ಅಂತ ಯಜ್ಞದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಈ ಕೀರ್ತನೆಗೆ. ಶ್ರವಣಕ್ಕೆ ವಿಷ್ಣುವಿನ ಬಗ್ಗೆ ಶ್ರವಣ, ವಿಷ್ಣುವಿನ ಬಗ್ಗೆ ಕೀರ್ತನ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಅಂತ ಹೇಳಿದ್ರು, ವಿಷ್ಣುವಿನ ಸ್ಮರಣೆ. ಈ ಶ್ರವಣ ಇರಲಿ ಅಥವಾ ಕೀರ್ತನೆ ಇರಲಿ, ಈ ಎರಡರಲ್ಲಿ ಯಾವುದು ಮುಖ್ಯ ಅಂತಂದ್ರೆ ವಿಷ್ಣೋ ಸ್ಮರಣಂ ಅಂತ ಹೇಳ್ತಾರೆ. ಭಗವಂತನ ಸ್ಮರಣೆ ಅದು ಮುಖ್ಯವಾಗಿರ್ತಕ್ಕಂಥದ್ದು. ನಾವು ದೇವರ ಬಗ್ಗೆ ಕೇಳುವಾಗಲೂ ದೇವರ ಸ್ಮರಣೆ ಇರಬೇಕು, ಬೇರೆ ಕೇಳುವುದರಲ್ಲಿ ಆಗಿರುವುದಿಲ್ಲ. ಇಲ್ಲಿ ಇದು ಮುಖ್ಯವಾಗಿರತಕ್ಕಂಥದ್ದು, ಭಗವಂತನ ಚಿಂತನೆ ಅದರಲ್ಲಿ ಮೂಡಿರಬೇಕು. ಕೇಳುವುದು ಯಾವುದರಲ್ಲಿ ಪರ್ಯವಸಾನ ಆಗಬೇಕು, ಭಗವಂತನ ಸ್ಮರಣೆಯಲ್ಲಿ ಪರ್ಯವಸಾನ ಆಗಬೇಕು. ಕೀರ್ತನೆಯೂ ಕೂಡ ಅಷ್ಟೇ, ಕೀರ್ತನೆ ಮಾಡಿದ್ದರಿಂದ ಸಂಕೀರ್ತನೆ ಮಾಡಿದ್ದರಿಂದ ದೇವರ ನೆನಪು ನಮ್ಮಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಇದು ಸ್ಮರಣೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಅಂದ್ರೆ ಕೇಳಿದ್ರೆ ನಮಗೆ ನೆನಪುಳಿತದೆ. ಹೇಳಬೇಕಾಗಿದ್ರೆ ಅಂತೂ ಭಾರಿ ಸ್ಮರಣೆ, ಹೇಳಲಿಕ್ಕೆ ಮೊದಲು ತಯಾರಿಕೆ ಮಾಡಬೇಕಲ್ಲ, ಆಗ ಒಂದು ಸ್ಮರಣೆ. ಹೇಳಿದ ಮೇಲೆ ನಾನು ಹೀಗೆ ಹೇಳಿದೆ ಅಲ್ಲ ಅಂತ ನಾವು ನೆನಪಿಸಿಕೊಳ್ತೇವಲ್ಲ, ಮತ್ತೆ ಸ್ಮರಣೆ. ಹಾಗಾಗಿ ಶ್ರವಣ ಕೀರ್ತನದ ಫಲ ಅದು ಸ್ಮರಣೆ, ವಿಷ್ಣುವಿನ ಸ್ಮರಣೆ ಬರುತ್ತದೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ, ಸ್ಮರಣೆ ಆದ ಮೇಲೆ ವಿಷ್ಣೋಹೋ ಪಾದ ಸೇವನಂ, ಭಗವಂತನ ಪಾದವನ್ನು ನಾವು ಆಶ್ರಯಿಸಬೇಕಂತ. ಇದು ಕೇಳಿದ್ರದ್ದು ಫಲ ಏನು, ಕೇಳಿದ್ರದ್ದು ಪ್ರಯೋಜನ ಏನು, ಭಗವಂತನ ಸ್ಮರಣೆ ಮಾಡಿದ್ದಕ್ಕೆ ಏನು ಫಲಶ್ರುತಿ ಏನು ಅಂದ್ರೆ ಪಾದ ಸೇವನಂ, ಭಗವಂತನ ಪಾದವನ್ನು ಸೇವಿಸುವಂತಹದ್ದು ಅದರ ಫಲಶ್ರುತಿ. ಭಗವಂತನ ಪಾದವನ್ನು ಹಿಡಿಬೇಕು, ಭಗವಂತನ ಸ್ವರೂಪವನ್ನು ಹಿಡಿಬೇಕು. ಅದಾಯಿತು ಅಂದ್ರೆ ಶ್ರವಣ ಕೀರ್ತನ ಸ್ಮರಣ ಇದೆಲ್ಲ ಸಾರ್ಥಕ. ಭಗವಂತನ ಪಾದ ಹಿಡಿಯುವ ತನಕ ಶ್ರವಣ ಕೀರ್ತನ ಸ್ಮರಣೆಗಳಿಗೆ ಪೂರ್ಣ ಪ್ರಮಾಣದ ಪ್ರಯೋಜನ ಸಿದ್ಧ ಆಗುವುದಿಲ್ಲ. ಅದು ಹೇಗೆ ಪಾದ ಸೇವನ, ಪಾದ ಸೇವನ ಭಗವಂತನ ಪಾದ ಸೇವನೆ ಆಗಬೇಕಾಗಿದ್ರೆ ಭಗವಂತನ ಭಕ್ತರಾದ ಬ್ರಹ್ಮಾದಿ ದೇವತೆಗಳ ಪಾದ ಸೇವನೆ ಮಾಡಬೇಕು. ಬ್ರಹ್ಮಾದಿ ದೇವತೆಗಳ ಪಾದ ಸೇವನೆ ಮಾಡಬೇಕಾಗಿದ್ರೆ ಬ್ರಹ್ಮಾದಿ ದೇವತೆಗಳನ್ನು ನೆನಪಿಸತಕ್ಕಂಥವರ ಪಾದವನ್ನು ನಾವು ಹಿಡಿಯಬೇಕು. ಬ್ರಹ್ಮಜ್ಞಾನಿಗಳ ಪಾದವನ್ನು ಹಿಡಿಯಬೇಕು. ಬ್ರಹ್ಮನನ್ನು ತಿಳಿಸಿಕೊಡತಕ್ಕವರ ಪಾದ ಸೇವನೆ ಅಲ್ಲ. ಬ್ರಹ್ಮನ ಪ್ರತೀಕ ಇದೆ, ಅದು ಸ್ಥಾವರ ಪ್ರತೀಕ ಇರಬಹುದು, ಜಂಗಮ ಪ್ರತೀಕ ಇರಬಹುದು, ಯಾವುದಾದರೂ ಪ್ರತೀಕದ ಪಾದ ಸೇವನ, ಆ ಪಾದವನ್ನು ಆಶ್ರಯಿಸುವಂತಹದ್ದು ವಿಷ್ಣೋಹೋ ಪಾದ ಸೇವನಂ. ನಾವು ಒಬ್ಬರಿಗೆ ನಮಸ್ಕಾರ ಮಾಡ್ತೇವೆ, ನಮ್ಮ ಅನುಸಂಧಾನ ಏನು, ವ್ಯಕ್ತಿಯ ಪಾದ ಹಿಡಿಯುವುದಲ್ಲ, ವ್ಯಕ್ತಿಯ ಒಳಗಿರ್ತಕ್ಕಂತಹ ಭಗವಂತನನ್ನು ನಾವು ಹಿಡಿದಿದ್ದೇವೆ, ನಮಸ್ಕಾರ ಮಾಡ್ತೇವೆ ಎಂತ ನಮ್ಮ ಆಲೋಚನೆ ಅನುಸಂಧಾನ ನಮ್ದಿರ್ತದೆ. ಗುಹಾಶಯ ಇವ ನ ದೇಹ ಮಾನಿನೆ, ಒಬ್ಬ ವ್ಯಕ್ತಿಗೆ ನಾವು ಮಾಡುವ ನಮಸ್ಕಾರ ಅಲ್ಲ, ಅಲ್ಲಿರ್ತಕ್ಕ ದೇವರಿಗೆ ನಮಸ್ಕಾರ ಮಾಡು. ಒಂದು ವಿಗ್ರಹ ನೋಡ್ತೇವೆ, ನಮಸ್ಕಾರ ಮಾಡ್ತೇವೆ, ಆ ವಿಗ್ರಹಕ್ಕಲ್ಲ, ಆ ವಿಗ್ರಹದ ಒಳಗಿರ್ತಕ್ಕ ದೇವರಿಗೆ ನಮಸ್ಕಾರ. ನ ಪ್ರತೀಕೆ ನೈಸಹ, ವಿಗ್ರಹಕ್ಕೆ ನಮಸ್ಕಾರ ಅಲ್ಲ, ಅದು ಜಡ, ಆ ಜಡದ ಒಳಗಿರ್ತಕ್ಕಂತಹ ದೇವರಿಗೆ ನಮಸ್ಕಾರ. ಪಾದ ಸೇವನಂ ಅಂದ್ರೆ ಆ ವಿಗ್ರಹದ ಪಾದದ ಮೂಲಕ ಅಲ್ಲಿ ಸನ್ನಿಹಿತನಾದ ಭಗವಂತನ ಪಾದಗ್ರಹ. ದೇವರ ಬಗ್ಗೆ ನಾವು ಕೇಳಿರ್ತೇವೆ, ದೇವರ ಒಂದು ವಾಸನಾಮಯವಾದ ರೂಪ ನಮ್ಮ ಮನಸ್ಸಲ್ಲಿ ಮೂಡಿರ್ತದೆ, ಅದರ ಪಾದವನ್ನು ಹಿಡಿಯುದು ಅದು ಪಾದ ಸೇವನಂ, ವಿಷ್ಣೋಹ ಪಾದ ಸೇವನ. ಆದರೆ ಅದೇ ದೇವರಲ್ಲ, ನೇದಂ ಬ್ರಹ್ಮ ಎದಿದಂ ಉಪಾಸತೆ, ಅದರ ಒಳಗಿದ್ದ ಭಗವಂತನ ರೂಪವನ್ನು ಮತ್ತೆ ನಾವು ಚಿಂತನೆ ಮಾಡಬೇಕಾದ್ದು ಪಾದ ಸೇವನಂ. ಅರ್ಚನಂ, ದೇವರ ಪಾದ ಸಿಕ್ಕಿದ ಮೇಲೆ ದೇವರನ್ನು ಅರ್ಚನೆ ಮಾಡಲಿಕ್ಕೆ ಸಾಧ್ಯ. ದೇವರದ್ದು ಪಾದ, ದೇವರ ಸ್ವರೂಪವೇ ಸಿಗಲಿಲ್ಲ ಅಂತಾದ್ರೆ ದೇವರ ಅರ್ಚನೆ ಮಾಡೋದು ಹೇಗೆ? ಅರ್ಚನೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅರ್ಚನೆ ಇದೆ. ಅದು ಹೊರಗಿನ ದ್ರವ್ಯದಿಂದ ಅರ್ಚನೆ, ಒಳಗಿನ ದ್ರವ್ಯದಿಂದ ಅರ್ಚನೆ. ಹೊರಗಿನ ದ್ರವ್ಯಗಳು ಅರ್ಘ್ಯ ಪಾದ್ಯ ಆಚಮನ ಮಧುವರ್ಕ ಪುದರಾಚಮನ ಷೋಡಶೋಪಚಾರ ಪೂಜೆಗಳು, ಯಥಾಶಕ್ತಿ ಯಥಾವೈಭವಂ ಯಥಾಜ್ಞಪ್ತಿ ಕರಿಷ್ಯೆ ಅಂತ ಹೇಳ್ತಾರಲ್ಲ, ನಮ್ಗೆ ಎಷ್ಟೆಷ್ಟು ಶಕ್ತಿ ಇದೆ ಆ ಶಕ್ತಿ ಇದ್ದಷ್ಟು ದೇವರ ಪೂಜೆಯನ್ನು ಮಾಡುವಂತಹದ್ದು ಅರ್ಚನೆ. ಆದರೆ ಅದರ ಜೊತೆಯಲ್ಲಿ ಮನಸ್ಸಿನ ಪೂಜೆ, ಒಳಗಿನ ಪೂಜೆ ಬೇಕೇ ಬೇಕು. ಅದು ಸುಲಭವಾದ ಪೂಜೆ, ಮಾಡಲೇಬೇಕಾಗಿರ್ತಕ್ಕಂತಹ ಪೂಜೆ. ಅಷ್ಟಭಿರ್ಭಾವ ಪುಷ್ಪೈ ಹೇಳಿದ್ರಲ್ಲ, ಒಳಗಿನ ಭಾವ ಪುಷ್ಪಗಳಿಂದ ಅರ್ಚನೆ ಮಾಡಬೇಕು, ದೇವರಿಗೆ ತುಂಬಾ ಇಷ್ಟ. ಒಳಗಿನ ನೀರು ಮನಸ್ಸು ಕರಗಿ ಕಣ್ಣಲ್ಲಿ ನೀರಾಗಿ ಬಂದು ದೇವರಿಗೆ ಅಭಿಷೇಕ ಮಾಡಬೇಕು, ಅದು ದೇವರಿಗೆ ತುಂಬಾ ಇಷ್ಟ. ಅಂದ್ರೆ ಒಳಗಿನ ಭಾವ ಪುಷ್ಪ, ಮತ್ತೆ ಕೃತ್ರಿಮ ನೀರಲ್ಲ, ಯಾರೋ ಹೊಡೆದ್ರಿ ದೇವರಾಯಿಗೆ ಹೊಡೆದ್ರು ಅಂತ ಕಣ್ಣೀರು ಸುರಿಸುವುದಲ್ಲ. ಭಾವಪುಷ್ಪ ದೇವರ ಮೇಲೆ ಭಕ್ತಿಯಿಂದ ಹರಿದು ಬರತಕ್ಕಂತಹ ಕಣ್ಣೀರು ಭಾವಪುಷ್ಪ, ಭಾವದ ಜಲ, ಭಾವದ ನೈವೇದ್ಯ ದೇವರಿಗೆ ತುಂಬಾ ಇಷ್ಟವಾಗಿರತಕ್ಕಂತಹದ್ದು ಅರ್ಚನೆ. ಎರಡೂ ಬೇಕು ಅಂದ್ರೆ ಹೊರಗಿನದ್ದು ವ್ಯರ್ಥ ಅಂತ ಅದಕ್ಕೆ ಅರ್ಥ ಅಲ್ಲ, ಎರಡೂ ಪರಸ್ಪರ ಪೂರಕವಾಗಿರತಕ್ಕಂತಹದ್ದು ಅರ್ಚನೆ. ಅದು ಕೆಲವು ಸಲ ನೋಡಿದಾಗ ನಮ್ಗೆ ಗೊಂಬೆ ಆಟ ಅಂತ ಕಾಣಿಸೋದುಂಟು. ನಾವು ಚಿಕ್ಕ ಮಕ್ಕಳಿಗೆ ಬೈತೇವೆ, ಎಂತ ನಿಂದು ಗೊಂಬೆ ಆಟ ಅಂತ. ಆ ಮಕ್ಕಳು ನಮ್ಗೆ ಬೈತಾರೆ, ನಿಮ್ದೇನು ಗೊಂಬೆ ಆಟ ಅಂತ. ದೇವತೆಗಳು ನೋಡ್ತಾರೆ, ಇದೇನು ಗೊಂಬೆ ಆಟ ಅಂತ ಕೇಳ್ತಾರೆ. ಗೊಂಬೆ ಆಟ ಆಗಬಾರದು ಅಂತಾದ್ರೆ ನಮ್ದು ಹಗ್ಗ ಹಿಡಿದು ಕುಣಿಸುವ ಸೂತ್ರಧಾರನ, ನಮ್ಮನ್ನು ಗೊಂಬೆ ಹಾಗೆ ಕುಣಿಸುವ, ಗೊಂಬೆಯಾಟ ಆಡಿಸುವ ಭಗವಂತನ ಚಿಂತನೆ ನಮಗೆ ಬರಬೇಕು. ಅವನಿಗೆ ಪೂಜೆ ಅರ್ಚನಂ, ವಂದನಂ. ಆ ಪೂಜೆಯ ಕೊನೆಯ ಫಲಶ್ರುತಿ ಸಾಷ್ಟಾಂಗ ಪ್ರಣಾಮ ಮಾಡುವಂತಹದ್ದು, ದೇವರಿಗೆ ನಮ್ಮನ್ನು ಒಪ್ಪಿಸುವಂತಹ ಕಾರ್ಯಕ್ರಮ ವಂದನಂ, ನಮಸ್ಕಾರ ಮಾಡುವಿಕೆ ಎಂಬಂತಹದ್ದು. ಇದು ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ದೇವರು ಕೊಟ್ಟದ್ದನ್ನು ದೇವರಿಗೆ ಒಪ್ಪಿಸುವುದು, ನಮಸ್ಕಾರ ಅಂದ್ರೆ ಅಷ್ಟೇ. ದೇವರು ಕೊಟ್ಟದ್ದು ಈ ಶರೀರ, ಇದನ್ನು ದೇವರಿಗೆ ಒಪ್ಪಿಸುವುದು. ಈ ಶರೀರ ಇಲ್ಲದಿದ್ರೆ ನಾವು ಏನೂ ಮಾಡ್ಲಿಕ್ಕಾಗುದು, ಮನೆ ಕಟ್ಟಲಿಕ್ಕಾಗುವುದಿಲ್ಲ, ಆಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಹಾರಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಮೂಲ ಕಾರಣವಾಗಿರತಕ್ಕಂತಹದ್ದು ಈ ಶರೀರ. ಈ ಶರೀರವನ್ನು ನಾವು ದೇವರಿಗೆ ಒಪ್ಪಿಸಬೇಕಂತ, ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕಂತ, ದೇವರು ಕೊಟ್ಟದ್ದನ್ನು ದೇವರಿಗೆ ಒಪ್ಪಿಸುವಂತಹ ಕಾರ್ಯಕ್ರಮ. ನಮಸ್ಕಾರ ಮಾಡ್ಲಿಕ್ಕೆ ಏನು ಬೇಕೋ ದೇವರು ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ ನೋಡಿ ಅಲ್ವಾ. ನಮಸ್ಕಾರ ಮಾಡಬೇಕಾದ್ರೆ ಏನು ಬೇಕು? ಕೈ ಬಗ್ಬೇಕು, ಕೈಯ ಗಂಟುಗಳು ಬಗ್ಬೇಕು, ಬಾಹು ಬಗ್ಬೇಕು, ಕಟಿ ಬಗ್ಬೇಕು, ಮೊಣಕಾಲು ಬಗ್ಬೇಕು, ಎಲ್ಲ ಬಗ್ಗುತ್ತೆ ನೋಡಿ. ದೇವರು ಎಷ್ಟು ಸ್ಪ್ರಿಂಗ್ ಆಕ್ಷನ್ ಇಟ್ಟಿದ್ದಾನೆ ನೋಡಿ. ಎಲ್ಲೆಲ್ಲಿ ಬಗ್ಗಿಸ್ಬೇಕೋ ಅಲ್ಲಿ ಸ್ಪ್ರಿಂಗ್ ಆಕ್ಷನ್ ಇಟ್ಟಿದ್ದಾನೆ. ಒಂದು ವೇಳೆ ನಾವು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ದೇವರು ಹೇಳ್ತಾನೆ, ಇವನಿಗೆ ಪಾಪ ಗಂಟು ಸಂಧಿಯಲ್ಲಿ ನಾನು ಕೀಲಿಟ್ಟದ್ದು ವೇಸ್ಟ್ ಆಗಿ ಬಿಡುತ್ತೆ, ಅದು ಬೇಡ ಅಂತ ಸ್ಟ್ರೈಟ್ ಆಗಿ ಬಿಡುತ್ತೆ, ಮತ್ತೆ ಬಗ್ಲಿಕ್ಕೆ ಇಲ್ಲ ಅಂತ ಆಗಿಬಿಡುತ್ತೆ. ದೇವರು ಕೊಟ್ಟದ್ದನ್ನು ದೇವರಿಗೆ ಅಷ್ಟಾಂಗ ಪ್ರಣಾಮ, ಸಾಷ್ಟಾಂಗ ಪ್ರಣಾಮ ಅಂದ್ರೆ ದೇವರು ಕೊಟ್ಟಂತಿರ್ತಕ್ಕಂತಹ ಈ ಕೀಲು ಏನಿದೆ ಅದರ ಸದ್ವಿನಿಯೋಗ ನಡೆಯಬೇಕು. ಎಲ್ಲೆಲ್ಲಿ ಸ್ಪ್ರಿಂಗ್, ಎಲ್ಲೆಲ್ಲಿ ಸಂಧಿಗಳಿವೆ ಅಲ್ಲಿ ಎಷ್ಟು ಬಗ್ಗಿಸ್ಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಬಗ್ಗಿಸುವುದು. ಯಾಕೆ ಅಂದ್ರೆ ದೇವರು ಹೇಳಿದ, ನನಗೆ ನಮಿಸ್ಲಿಕ್ಕೋಸ್ಕರ ಪ್ರಣಾಮ, ಗುರು ಹಿರಿಯರಿಗೆ ಪ್ರಣಾಮ ಮಾಡ್ಲಿಕ್ಕೋಸ್ಕರ, ಅದಕ್ಕೆ ನೀನು ವಿನಿಯೋಗ ಮಾಡಲಿಲ್ಲ ಅಂತಂದ್ರೆ ಅದು ವ್ಯರ್ಥ ಅಂತಾದ್ರೆ ಮತ್ತೆ ನನ್ನನ್ನು ಬೈಬೇಡ ಅಂತ ದೇವರು ಹೇಳ್ತಾನೆ. ವಂದನಂ, ವಂದನ ಅಂದರೆ ಹೊರಗಿನ ನಮಸ್ಕಾರ. ಒಂದು ಹೊರಗಿಂದ ನಮಸ್ಕಾರ ಮಾಡ್ತೇವೆ, ಒಳಗಿಂದಲೇ ಬೈತಾ ಇರ್ತೀವಿ, ಸತ್ವದವ ಯಾಕಪ್ಪಯ್ಯ ಗಂಟು ಬಿದ್ದ ಅಂತ ನಮಸ್ಕಾರ ರೀ ಅಂತ ಹೇಳ್ತಾನೆ. ನೋಡಿದಾಗಲೇ ಸಾಕೋ ಸಾಕನಿಸ್ತದೆ ನಮಗೆ, ನಮಸ್ಕಾರ ರೀ ಅಂತ ನಾವು ಹೇಳಬೇಕಾಗುತ್ತೆ, ರೀ ನಮಸ್ಕಾರ ರೀ ಹೋಗ್ಬಿಡಿ ಅಂತ ನಾವು ಹೇಳ್ತೇವೆ. ನಾವು ಅಂದ್ರೆ ನಮಗೆ ಹೊರಗಿನ ಕ್ರಿಯೆ ಒಳಗಿನ ಕ್ರಿಯೆ ಅದು ಪರಸ್ಪರ ಪೂರಕವಾಗಿರಬೇಕು. ವಂದನ ಅಂದ್ರೆ ಎರಡೂ ಹೌದು, ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಮಾಡುವ ಹೊರಗಿನ ಕ್ರಿಯೆ ಅದು ನಿಜವಾಗಿರತಕ್ಕಂತಹ ಪ್ರಣಾಮ ವಂದನಂ. ಕೊನೆಗೆ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ, ಭಗವಂತನ ದಾಸನಾಗುವಂತಹದ್ದು. ಯಾರ್ಯಾರ್ದೋ ದಾಸರಾಗ್ತೇನೆ, ಭಗವಂತನ ದಾಸರಾಗಬೇಕು. ಸಖ್ಯಂ, ಭಗವಂತನ ಸಖ್ಯವನ್ನು ಬಳಸಬೇಕು. ಕೊನೆಗೆ ಭಗವಂತನಿಗೆ ನಮ್ಮನ್ನು ಒಪ್ಪಿಸಬೇಕು. ಇಷ್ಟೆಲ್ಲ ಆದ ಮೇಲೆ ಆತ್ಮನಿ ವೇದನ, ಭಗವಂತನನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ವಿಷ್ಣುವಿನ ಬಗ್ಗೆ ನಮ್ಮ ಮನಸ್ಸು, ನಮ್ಮ ಕಾಯ ಶರೀರ ಇದನ್ನು ಒಪ್ಪಿಸುವುದು ನಿಜವಾಗಿರತಕ್ಕಂತಹ ಭಕ್ತಿ. ಇದು ವಿಷ್ಣುವಿನ ಚಿಂತನೆ, ಇದು ವಿಷ್ಣು ಪ್ರೀತನಾಗತಕ್ಕಂತಹ ಬಗೆ. ಅಪ್ಪ ಇಷ್ಟು ಸ್ವದೀತಮ್ಮನ್ನೇ, ನೀನೇನು ಓದಿದ್ದಿ ಮಗ ಅಂತ ಕೇಳಿದ್ರೆ ಇಷ್ಟು ನಮಸ್ಕಾರ ಮಾಡಬೇಕು, ಶ್ರವಣ ಮಾಡಬೇಕು. ಭಕ್ತಿಶ್ಚೇತ್ ನವಲಕ್ಷಣ, ಒಂಬತ್ತು ರೀತಿಯಾದ ಭಕ್ತಿಯಿಂದ ಭಗವಂತನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ, ಭಗವಂತನನ್ನು ತಿಳಿಯುವ ಬಗೆ ಇದು ಅಂತ ಪ್ರಹ್ಲಾದ ಹೇಳಿದ್ರೆ ಹಿರಣ್ಯಕಶಿಪುವಿನ ಸ್ಥಿತಿ ಏನಾಗ್ಬೇಕ್ರಿ? ಕೆಂಡಗಾರ್ಲಿಕ್ಕೆ ಪ್ರಾರಂಭ ಮಾಡಿದ, ಶ್ರವಣಂ ಅಂತ ಹೇಳುವಾಗಲೇ ಅವನಿಗೆ ಶ್ರವಣ ಆಗಿಬಿಟ್ಟಿದೆ, ಒಂದು ಕಿವಿಂದ ಒಳಗೆ ಹೋಗ್ಲೇ ಇಲ್ಲ. ಕೀರ್ತನಂ ಅಂತ ಹೇಳುವಾಗ ನೀ ಹೇಳಬೇಕು ಅಂತ ಕಾಯ್ತಾ ಇದ್ದ. ಸಖ್ಯಂ ಅಂತ ಹೇಳುವಾಗ ನಿನ್ನ ಸಖ್ಯನ, ಎಂತವರಿಂದ ಸಖ್ಯ ಮಾಡಬೇಕು, ತಯಾರಾಗಿದ್ದ, ಕೆಂದ ಮಂಗಳವಾಗಿದ್ದ, ಕೆಂಪು ಕೆಂಪಾಗಿದ್ದ, ತುದಿಕಾಲಲ್ಲಿ ನಿಂತಿದ್ದ. ಯಾರು ಗೆದ್ರು? ಅಪ್ಪ ಮಗ ಇಬ್ಬರ ಸಂಘರ್ಷ. ಮಗ ಒಳ್ಳೆಯ ಪರೀಕ್ಷೆ ಕೊಟ್ಟ. ಅಪ್ಪ ಬಹುಮಾನ ಕೊಡಬೇಕೋ ಬೇಡೋ ಅಪ್ಪನಿಗೆ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮಾರ್ಕ್ ಕೊಡ್ಲಿಕ್ಕೆ ಗೊತ್ತಿಲ್ಲ. ಹುಡುಗ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತಾನೆ, ಆದ್ರೆ ಮಾರ್ಕ್ ಕೊಡುವ ಮೇಷ್ಟ್ರಿಗೆ ಬುದ್ಧಿ ಇರಬೇಕಲ್ಲ. ಪಾಪ ಮೇಷ್ಟ್ರಿಗೆ ಬುದ್ಧಿ ಇಲ್ಲ, ಹುಡುಗ ಚೆನ್ನಾಗಿ ಬರೆದಿದ್ದಾನೆ, ಏನು ಸ್ಥಿತಿ, ಏನು ಅವಸ್ಥೆ, ಪಾಪ ಹೇಗೆ ಮೇಲಕ್ಕೆ ಹೋಗ್ಬೇಕು? ಕೆಳಕ್ಕೆ ಹೋದ್ನೋ, ಮೇಲಕ್ಕೆ ಹೋದ್ನೋ, ಪರೀಕ್ಷೆಯಲ್ಲಿ ಪಾಸಾದ್ನೋ, ಫೇಲಾದ್ನೋ,